ಜೇತಿಹರೇರಚಿಂತ್ಯಾ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾ ವಾಪ್ತಿದ ಸಜ್ಜನಾನಾಂ ನಿಖಿಲಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನೇನೋಸೌ ಶ್ರೀಪತಿರ್ಮಾನದೋನಃ ಜೇತ್ಯಜೋ ಅಖಂಡ ಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೇತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀ ವಿರಾಷ್ಣಾವತಾರ ಹರಿರೇಖ ಸಾಗರ ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯನಾಯ ಅನಿಂಶಾಂಪತೆ ಮಹಾಪುರುಷಾಯ ಧೀಮಹಿ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನಿರ್ಹರೇ ಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆ ದರದಿ ಕೇಳುವುದು. 10ನೇ ಸಂಧಿ ಸರ್ವ ಪ್ರತೀಕ ಸಂಧಿ ಅಥವಾ ಸರ್ವ ಸಮರ್ಪಣ ಸಂಧಿ ಆಗುತ್ತೆ ಇದು. ಇಲ್ಲಿ ನಾವು ಇಷ್ಟು ತನಕ ನೋಡಿದ್ದು 8 ಸಂಧಿಗಳಲ್ಲಿ ಬಂದದ್ದು 2 ಉಪಾಸನೆಗಳು ಹೇಳ್ತೀವಿ ನಾವು ಯೂಶಿಲಿ. ಏನು ಅಂದ್ರೆ ದೇವರನ್ನ ಚಿಂತನೆ ಮಾಡೋದು, ದೇವರನ್ನ ಚಿಂತನೆ ಮಾಡೋ ಅನೇಕ ರೂಪಗಳು, ನಮ್ಮ ದೇಹದಲ್ಲಿ ಇರುವಂತ ರೂಪ ಆಗಲಿ, ಕ್ಷೇತ್ರಗಳಲ್ಲಿ ಇರುವಂತಹ ರೂಪಗಳು, ಎಲ್ಲಾ ಕಡೆನು ಇರುವಂತ ರೂಪಗಳು, ಭಗವಂತನ ಅವತಾರ ರೂಪಗಳು, ಇದೆಲ್ಲ ಚಿಂತನೆ ಮಾಡುವ ಮೂಲಕವಾಗ ನಮಗೆ ಏನಾಗತ್ತಂದ್ರೆ ನಮ್ಗೆ ಮೋಕ್ಷಕ್ಕೆ ಬೇಕಾದ ಏನೇನು ಪ್ರತಿಬಂಧಕಗಳು, ಏನೇನು ವಿಘ್ನಗಳು, ಅಂತ ವಿಘ್ನಗಳು ಯಾವ ರೀತಿಯ ವಿಘ್ನಗಳು, ನಮ್ಮ ಗೋಲ್ ಅಂದ್ರೆ ಜೀವ ಸಂಸಾರದಲ್ಲಿ ಬಂದ ಕಾರಣವೇ ಏನು, ಮುಖ್ಯ ಕಾರಣ ಆ ಒಂದು ಈ ಒಂದು ಬಂಧವನ್ನ ಕಳಚಿ ಮುಕ್ತಿಯನ್ನ ಹೊಂದ ಅಂದ್ರೆ ಅಥವಾ ನಮ್ಮ ದುಃಖ ಸ್ಥಿತಿ ದುಃಖವನ್ನ ಕಳೆದು ಪ್ರಾಕೃತ ಸಂಬಂಧವನ್ನ ಕಳೆದು ಆನಂದ ಸ್ಥಿತಿಯಲ್ಲಿ ಎಂದು ಯಾವಾಗ್ಲೂ ನಿರಂತರವಾಗಿ ಇರುವುದು ಮೋಕ್ಷ ಆಗುತ್ತೆ. ಸೊ ಅದಕ್ಕೆ ಪ್ರತಿಬಂಧಕ ಅಂದ್ರೆ ಸಾಧನೆ, ಇದೇ ಸಾಧನೆ, ಸಾಧನೆಗೆ ಪ್ರತಿಬಂಧಕ, ವಾಟ್ ಎವರ್ ಇಸ್ ಅನ್ ಅಬ್ಸ್ಟ್ರಕ್ಷನ್, ಏನೇನಿರುತ್ತೋ ಸಾಧನೆ ಮಾರ್ಗದಲ್ಲಿ ಏನೇನು ಅಬ್ಸ್ಟ್ರಕ್ಷನ್ ಟು ನೋಯಿಂಗ್ ಲರ್ನಿಂಗ್ ಅಬೌಟ್ ದೇವರ ಗುಣಗಳಾಗಲಿ, ಇಫ್ ಯು ಲರ್ನ್ ಅ ಲಿಟಲ್ ಬಿಟ್ ಅದನ್ನ ಅನುಭವದಲ್ಲಿ ಇಡ್ಲಕ್ಕೆ ಪ್ರತಿಬಂಧಕಗಳು ಏನೇನಾಗತ್ತೋ ಅದಕ್ಕೆಲ್ಲ ಈ ರೂಪಗಳು, ಇತರ ರೂಪಗಳು, ಅವತಾರ ರೂಪಗಳು, ಎಲ್ಲಾ ರೂಪಗಳು, ದೇಹದಲ್ಲಿ ಇರುವಂತಹ ರೂಪಗಳು ಎಲ್ಲ ಆ ಪ್ರತಿಬಂಧಕವನ್ನ ತೆಗೆಯುತ್ತೆ. ಅದಕ್ಕೆ ಫಸ್ಟ್ ಒಂದು 8 ಸಂಧಿಗಳಲ್ಲಿ ಹೊರಗೆ ಮತ್ತು ದೇಹದಲ್ಲಿ ಇರುವಂತ ಮಾತೃಕ ರೂಪಗಳೆಲ್ಲ ಹೇಳಿದ್ರು. ಆದಮೇಲೆ 9th ಸಂಧಿಗೆ ಬಂದಾಗೆ ಅದು ಏನು ಮಾಡುತ್ತೆ ಅಂದ್ರೆ ಮೋಕ್ಷಕ್ಕೆ ಹೋಗೋದು. ಸೊ ಅಬ್ಸ್ಟ್ರಕ್ಷನ್, ರಿಮೂವಿಂಗ್ ಅನ್ ಅಬ್ಸ್ಟ್ರಕ್ಷನ್ ಇಸ್ ಒನ್ ಥಿಂಗ್, ದೆನ್ ಪ್ರೊಸೀಡಿಂಗ್ ಅಟೈನಿಂಗ್ ಅವರ್ ಗೋಲ್ ಅದು ಇಂಪಾರ್ಟೆಂಟ್ ಆಗತ್ತೆ. ಸೊ ನೆಕ್ಸ್ಟ್ ಅಟೈನಿಂಗ್ ದ ಗೋಲ್ ಹೇಗಾಗತ್ತೆ, ಆ ಮೋಕ್ಷ ಸ್ಥಿತಿ ಹೊಂದಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಅದಕ್ಕೆ ಅಪರೋಕ್ಷ ಜ್ಞಾನ, ದೇವರನ್ನ ಕಾಣುವುದು. ದೇವರನ್ನ ಎಲ್ಲಿ ಕಾಣೋದು, ಯಾವ ದೇವರನ್ನ ಇಲ್ಲಿ ಕಾಣೋದು ಅಂದ್ರೆ ನಮ್ಮ ಹೃದಯದಲ್ಲಿ, ಎಲ್ಲೋ ಇರುವಂತ ದೇವರಲ್ಲ, ನಮ್ಮ ಹೃದಯದಲ್ಲಿ ಇರುವಂತ ಆ ದೇವರನ್ನ, ಆ ಬಿಂಬ ರೂಪ, ಅದು 9th ಸಂಧಿ ಪೂರ ಬಂದಿದ್ದ ಅಗ್ರೇಶನ ನೋಡಬೇಕು. ಈ ದೇಹದಲ್ಲಿ ಮನುಷ್ಯ ಜನ್ಮ ಬಂದಾಗೆ ಮನುಷ್ಯ ದೇಹದಲ್ಲೇ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ ಮನುಷ್ಯರಿಗೆ. ಸೊ ಆದ ಕಾರಣದಿಂದ ಅಂದ ಮನುಷ್ಯರಿಗೆ ಅಂದ್ರೆ ಮನುಷ್ಯರು ಮತ್ತು ಅವ್ರ ಕೆಳಗೆ ಇರೋರು ಎಲ್ಲರಿಗೇನು ಬರುತ್ತೆ. ಸೊ ಈ ದೇಹದಲ್ಲಿ ನಾವು ನೋಡಬೇಕು. ಸೊ ಅದು ಮೋಕ್ಷ ಆಗತ್ತೆ. ಸೊ ಮೋಕ್ಷ ಗುರಿ, ಸೊ ಅದು 10ನೇ ಸಂಧಿಯಲ್ಲಿ ಅದನ್ನ 9th ಸಂಧಿಯಲ್ಲಿ ಅದು ಹೇಳ್ಬಿಟ್ಟು ಆ ದೇವರು ಹೇಗಿದ್ದಾನೆ ಏನು ಅಂಬೋ ಒಂದು ಚಿಂತನೆಯನ್ನ ಕೊಟ್ಟು ಬಿಟ್ಟು 10ನೇ ಸಂಧಿಯಲ್ಲಿ ಆಫ್ಟರ್ ನೋಯಿಂಗ್ ದಟ್ ಈ ಬಿಂಬನನ್ನ ತಿಳ್ಕೊಂಡ ಮೇಲೆ ಈ ಬಿಂಬ ಹೇಗಿದ್ದಾನೆ, ಏನು ಮಾಡ್ತಾನೆ ಅವನು, ಗುಣ ಕಾರ್ಯ ಇದು ಏನು, ನಾಮ ಏನು ನಮ್ಗೆ ಗೊತ್ತಿಲ್ಲ. ಸೊ ಇವನೇ ಎಲ್ಲಾ ಕಡೆನೂ ಇದ್ದಾನೆ. ಅದಕ್ಕೆ ಸರ್ವ ಪ್ರತೀಕ, ಎಲ್ಲಾ ಪ್ರತೀಕಗಳಲ್ಲಿ ಅಂದ್ರೆ ಎಲ್ಲವೂ ಅವನ ಪ್ರತೀಕ ಆಗ್ಬಿಡುತ್ತೆ. ಅಂದ್ರೆ ಹೊರಗೆಂದ ನೋಡೋದು ಬೇರೆ ಬೇರೆ ಇರತ್ತೆ, ಬಟ್ ಅದು ಒಳಗೆ ಯಾರಿದ್ದಾನ, ಆ ಭಗವಂತ ಯಾರಿದ್ದಾನೋ ಅವನೇ ನನ್ನ ಬಿಂಬ. ವಾಟ್ ಎವರ್ ಇಸ್ ಇನ್ಸೈಡ್ ದ ಗೈಡಿಂಗ್ ಪ್ರಿನ್ಸಿಪಲ್ ದಟ್ ಇಸ್ ಇನ್ಸೈಡ್ ಮೀ, ಅಲ್ಲಿನೂ ಅವನೇ ಇದ್ದಾನೆ. ಅವನಲ್ಲಿ ಭೇದ ಇಲ್ಲ, ದೇವರಲ್ಲಿ ಭೇದ ಇಲ್ಲ, ದೇವರು ನನ್ನಲ್ಲಿ ನಿಂತು ಮಾಡುವ ಕಾರ್ಯ ಬೇರೆ ಅಷ್ಟೇ. ಸೊ ಈ ರೀತಿಯಿಂದ ನಾವು ಚಿಂತನೆ ಮಾಡಬೇಕು ಅಂತ ಅಲ್ಲಿ ಹೇಳ್ತಾರೆ. ಈಗ ಮಾಡೋರಿಗೆ ಯಾವಾಗಲೂ ಜಯವೇ ಆಗತ್ತ, ಅಪಜಯ. ಫಸ್ಟ್ ಅಶ್ಯೂರೆನ್ಸ್ ಮಾಡೋದು ಜಯ ಆಗತ್ತೋ ಅಲ್ಲವೋ, ಅಪಜಯ ಇಲ್ಲ ಅಂತ ಹೇಳಿ ಫಸ್ಟ್ ಪದ್ಯದಲ್ಲಿ ಅಪಜಯ ಇಲ್ಲ, ದಾಸರಿಗೆ ಅಪಜಯ ಇಲ್ಲ ಅಂತ ಅಲ್ಲಿ ಹೇಳಿದ್ರು. ಸೊ ನೆಕ್ಸ್ಟ್ ಪದ್ಯದಲ್ಲಿ ಏನ್ ಬರತ್ತಂದ್ರ ಅಪಜಯ, ಅಂದ್ರ ಅಪಜಯ ಇಲ್ಲದೆ ಇರಬೇಕಂದ್ರೆ ನಮ್ಗೆ ಬೇಕಾದ್ದು ಎರಡಾಗತ್ತೆ. ಏನಾಗ್ಬೇಕು ಅಂದ್ರೆ ನಮ್ಗೆ ಆದಿ ವ್ಯಾಧಿಗಳಿದ್ರೆ, ಆದಿ ನಮ್ಗೆ ಜಯ ಆಗಬೇಕು ಅಂದ್ರೆ ಎರಡು ಇರಲೇಬಾರ್ದು. ಆದಿ ರೋಗ, ದೇಹ ಕೊಟ್ಟಿದ್ದ ಈ ದೇಹದಲ್ಲಿ ನಾವು ಇದ್ದೀವಿ, ಈ ದೇಹಕ್ಕೆ ರೋಗ ರುಜಿನ ಬಂದಾಗ ಇದು ನಮ್ಮ ಅನುಭವ. ರೋಗ ರುಜಿನಗಳು ಬಂದಾಗ ಯು ಕೆನಾಟ್ ಇವನ್ ಫಂಕ್ಷನ್. ಸೊ ಅದು ಇರಬಾರ್ದು, ಅದು ಒಂದು. ಇನ್ನೊಂದು, ದೇಹ ಆರೋಗ್ಯವಾಗಿರುತ್ತೆ, ನಮ್ಮ ಸುತ್ತ ಎಲ್ಲ ಸಂಪತ್ತು ಎಲ್ಲವೂ ನಮ್ಗೆ ಇರುತ್ತೆ, ಇದ್ರೂ ಮನಸ್ಸು ಸರಿ ಇರೋದಿಲ್ಲ, ಮನಸ್ಸಲ್ಲಿ ಏನೋ ಒಂದು ಪೀಡಿತವಾಗಿರತ್ತೆ. ಸೊ ಈ ಮನಸ್ಸು, ಮನಸ್ಸಿಗೆ ಇದು ಆದಿ, ಆದಿ ಎರಡು ಹೇಳ್ತೀವಿ ನಾವು, ಆದಿ ಮತ್ತು ವ್ಯಾಧಿ ಅಂತ ಹೇಳ್ತೀವಿ. ಆದಿ ಎಂಬುದು ಮನೋವಿಕಾರ ಅಂತ ಹೇಳ್ತಾರೆ. ಮನೋವಿಕಾರ ಅಂದ್ರೆ ಏನು, ಬೇರೆ ಒಂದು ಇಲ್ಲ. ಮನೋವಿಕಾರ ಅಂದ್ರೆ ಅಲ್ಲಿ ಬರುವಂತ ದುಃಖದಲ್ಲಿ ಮೋಸ್ಟ್ ಆಫ್ ದ ಟೈಮ್ ರೀಸನ್ ಇರೋದಿಲ್ಲ. ಮನಸ್ಸಿಗೆ ಬರುವಂತ ತಾಪಗಳು ಕೆಲವೊಮ್ಮೆ ಒಂದು ರೀಸನ್ ಇರೋದಿಲ್ಲ, ಏನೋ ಆಗಿ ಬಿಡುತ್ತೋ ಎಂಬ ಭಯ ಬಂದ್ಬಿಡುತ್ತೆ. ಆದ ಮೇಲೆ ಒಂದು ಇನ್ಸಿಡೆಂಟ್ ಆದ ಮೇಲೆ ದುಃಖ ಬರುತ್ತೆ, ದುಃಖ ಬರಲಕ್ಕೆ ಮುಂಚೆ ಭಯ ಬರುತ್ತೆ. ಸೊ ಇದು ಎರಡೂ ನಮ್ಮನ್ನ, ನಮ್ಮ ಮನಸ್ಸನ್ನ, ಮನಸ್ಸಿನ ರೋಗಗಳು. ಸೊ ಇದು ಭಯ, ದುಃಖ, ಭಯ ಇದು ಇರಬಾರದು. ದೇಹಕ್ಕೆ ತೊಂದರೆಗಳು, ದೇಹಕ್ಕೆ ತೊಂದರೆಗಳು ಅಂದ್ರೆ ದಟ್ ಇಚ್ ಪ್ರಿವೆಂಟ್ಸ್ ಯು ಫ್ರಮ್ ಡೂಯಿಂಗ್ ಅಚೀವಿಂಗ್ ಯುವರ್ ಗೋಲ್. ಸೊ ಅದು ಎರಡು ಇರಬಾರದು. ಅದು ಹೇಗಾಗತ್ತೆ ಎಂಬುದಕ್ಕೆ ಸೆಕೆಂಡ್ ಪದ್ಯ ಬರುತ್ತೆ. ಇಲ್ಲಿ ಸೆಕೆಂಡ್ ಪದ್ಯ ನಾವು ನೋಡಿದಾಗ ಇದು ಸರಳವಾಗಿಯೇ ಇರುತ್ತೆ. ದಾಸರ ಹರಿಕಥಾಂಸಾರದಲ್ಲಿ ನಮ್ಗೆ ಹೇಳಿದ ಎರಡನೇ ಸಂಧಿಯಲ್ಲಿ, ಕರುಣಾಸಂಧಿಯಲ್ಲಿ ಹೇಳಿದಂತೆ ಇದು ಶ್ರವಣ ಕಿವಿಯಲ್ಲಿ ಬಿದ್ರೂ ನಮ್ಗೆ ಆನಂದ ಬರುತ್ತೆ. ಈ ಪದ್ಯಗಳು ಹಾಗೆ ಬರೆದು ಇಟ್ಟಿದ್ದಾರೆ. ಮತ್ತು ನಮ್ಗೆ ಸೀದಾ ಕನ್ನಡದಲ್ಲಿ ಇದೆ, ಮೇಲಂದ ಮೇಲೆ ಏನ್ ಅರ್ಥ ಆಗತ್ತೋ ಅದು ನಮ್ಗೆ ಪ್ರಯೋಜಕವೇ ಆಗತ್ತೆ. ಇಲ್ಲಿ ನಾವು ಒಳಗಿನ ಅರ್ಥವೂ ನೋಡಬೇಕಾಗಿ ಬರುತ್ತೆ ಹತ್ತನೇ ಸಂಧಿ, ಯಾಕೆಂದ್ರೆ ಬಿಂಬರೂಪವನ್ನು ಹೇಳಿ ಇದು ಹೇಳಿದ್ದಾರೆ, ಒಳಗಿನ ಮೀನಿಂಗು ಬೇಕಾಗಿರುತ್ತೆ. ಸೊ ಇಲ್ಲಿ ಹೇಳೋವಾಗ ಫಸ್ಟ್ ಅವ್ರು ಹಾಕೋದೇ ಇಲ್ಲಿ ಪದ್ಯ ಅಲ್ಲಿ ಆಗ ಅಂತ ಹಾಕಿ ಕಂಟಿನ್ಯೂ ಮಾಡಿದ ಸಂಧಿ. ಸಂಧಿ ಅಂದ್ರೆ ಹಿಂದಿನ ಬರೋದೆಲ್ಲ ಇಟ್ಕೋಬೇಕು ಅಂತ ಆಗ ಹಾಕಿದ್ದಾರೆ. ಇಲ್ಲಿ ಏನ್ ಹಾಕ್ತಾರೆ ಅಂದ್ರೆ ಶ್ರೀದ ಅಂಬೋ ಶಬ್ದದಿಂದ ಶುರು ಮಾಡಿದ್ದಾರೆ. ಶ್ರೀ ಹೋಗ ಶ್ರೀದ ನಂಗ್ರಿ ಸರೋಜ ಯುಗಳ ಏಕಾದಶ ಸ್ಥಾನ ಅಂದ್ರೆ ಹೋಗತ್ತೆ ಇದು. ಸೊ ಶ್ರೀದ ಅಂತ ಶುರು ಮಾಡಿದ್ದಾರೆ. ಶ್ರೀದ ನಮ್ಗೆ ಗೊತ್ತಿರೋದೇ ಇದು ಪ್ರಸಿದ್ಧವಾಗಿ ವಿಷ್ಣು ಸಹಸ್ರನಾಮದಲ್ಲಿ ಬಂದ ಒಂದು ಪದ್ಯ, ಒಂದು ಹೆಸರು, ಭಗವಂತನ ಹೆಸರು. ನಾಮ ರೂಪ ಗುಣ, ನಮ್ಗೆ ಅದು ರೂಪ ಹೇಗಿರತ್ತ ನಮ್ಗೆ ಗೊತ್ತಿಲ್ಲ. ಗುಣ ಹೇಳಿದ್ದಾರೆ, ಗುಣ ವಿಷ್ಣು ಸಹಸ್ರನಾಮ ಬೃಹತಿ ಸಹಸ್ರದಲ್ಲಿ ಬಂದ ಮೀನಿಂಗ್ ಅನ್ನ ಕೊಟ್ಟಿದ್ದಾರೆ. ಈವಾಗ ಇದನ್ನ ಇಟ್ಟುಕೊಳ್ಳುವಾಗ ನಾವು ನಮ್ಮ ದೇಹಗಳಲ್ಲಿ ಇರುವಂತ ಇಷ್ಟು ತನಕ ನಾವು ನೋಡ್ತಾ ಬಂದ ವಿಷ್ಣು ಸಹಸ್ರನಾಮ ಪದ್ಯಗಳ ವಿಷ್ಣು ಸಹಸ್ರನಾಮ ನೋಡ್ತಾ ಬಂದಾಗ ಒಂದೊಂದು ನಾಡಿ 72,000 ನಾಡಿಗಳಲ್ಲಿ ಅಂತ ನೋಡ್ತಾ ಬಂದಿದ್ದೀವಿ. ಇಲ್ಲಿ ಒಂದು ಚೇಂಜ್ ಮಾಡ್ಕೊಳ್ತೀನಿ, ನಾಡಿಗಳಲ್ಲಿ ಇದ್ದೇ ಇದ್ದಾನೆ, ಎಲ್ಲಾ ಕಡೆನೂ ಇದ್ದಾನೆ, ನಾಡಿಗಳಲ್ಲಿ ಇದ್ದೇ ಇದ್ದಾನೆ. ಇಲ್ಲಿ ಬರುವಾಗ ಅದು ನಮ್ಮ ಬಿಂಬ, ಇಲ್ಲಿ ಹೇಳುವಂತ ಅರ್ಚನೆ, ಸೇವೆ, ಮಹಾಪೂಜೆ ಅಂತೆಲ್ಲ ಬರುತ್ತೆ. ಇದು ಎಲ್ಲವೂ ನಮ್ಮ ಬಿಂಬನಲ್ಲಿ ಇಟ್ಕೋಬೇಕು. ದಟ್ ಈಸ್ ದ ಬಿಗ್ ಡಿಫ್ರೆನ್ಸ್. ಬಿಂಬನಲ್ಲಿ ಒಂದು ನಾಡಿಗತವಾದ ರೂಪಗಳೇ ಇವಾಗ ಸೆಂಟರ್ಗೆ ಬಂದಾಗ ಆ ಅಗ್ರೇಷನ ಕ್ವಾಲಿಟಿ ಅಂತ ಇಲ್ಲಿ ತಕೋಬೇಕು ನಾವು. ಅದಕ್ಕೆ ಹೇಳುವ ಫಸ್ಟ್ ಶ್ರೀದ ಅಂತ ಬರ್ಸಿದ್ದಾರೆ. ಅಂದ್ರೆ ಇಲ್ಲಿ ಶ್ರೀದ ಎಂಬ ಶಬ್ದಕ್ಕೆ ಇದು ಹೇಗೆ ಅಂದ್ರೆ ಭಾಗವತದಲ್ಲಿ ಧರಾದೇವಿ ಬಂದು ಧರ್ಮನಿಗೆ ಹೇಳುವಾಗ ದೇವರ ಗುಣಗಳೆಲ್ಲ ಲಿಸ್ಟ್ ಮಾಡ್ತಾ ಹೋಗ್ತಾಳೆ. 40 ಪ್ರಸಿದ್ಧವಾದ ಅವಳು ಹೇಳುವಂತದ್ದು ಇನ್ನು ಅನೇಕ ಇದ್ದರು. ಅದು ದೇವರು ನಮ್ಗೆ ತೋರಿಸಿದ್ದಾನೆ ಅಂತ, ಕೃಷ್ಣಾವತಾರದಲ್ಲಿ ತೋರಿಸಿದ್ದಾನೆ ಅಂತ 40 ಗುಣಗಳನ್ನ ಹೇಳ್ತಾರೆ. ಸೊ ಈ 40 ಎಲ್ಲವೂ ಅಡಗವಾಗಿರುತ್ತೆ. ಹಾಗೇನೆ ಅವತ್ತು ಹೇಳುವಾಗ ಅಲ್ಲಿ ವಿಜಯಧ್ವಜಿಯರು ಇಲ್ಲಿನೂ, ಇಲ್ಲಿ ಈ ಒಂದು ಶ್ರೀದ ಎಂಬುವ ಶಬ್ದವು ವಿಜಯಧ್ವಜಿಯರು ಕೊಟ್ಟ ಅರ್ಥವನ್ನೇ ಇಲ್ಲಿನೂ ಹೇಳಿದ್ದಾರೆ. ಸೊ ವಿಜಯಧ್ವಜರು ಅದನ್ನ ಹೇಗೆ ಹೇಳ್ತಾರಂದ್ರೆ ದೇವರಲ್ಲಿ ಇರುವಂತ ಒಂದು ರೂಪದಲ್ಲಿ ಗುಣ, ದೇವರ ನಾಮ ರೂಪ ಹೇಗಿರುತ್ತೆ ಅಂತ ಮೋಸ್ಟ್ ಆಫ್ ಇಟ್ ವಿ ಡೋಂಟ್ ನೋ. ಒಂದು ನಾಮ ಇದೆ, ಶ್ರೀದ ಅಂತ ನಾಮ ಇದೆ, ಅದಕ್ಕೆ ಒಂದು ಗುಣ ಇದೆ, ದೇವರು ಅಭೇದ ದೇವರಲ್ಲಿ. ಆ ಗುಣ ಅಂದ್ರೆ ದೇವರ ಬರೀ ಹೆಸರು ಅಂತ ತಗೊಳ್ಳೋ ನಾವು. ದೇವರ ಹೆಸರನ್ನ ಹೇಳುವಾಗ ನಮ್ಮ ನಿಮ್ಮ ಹೆಸರಂತೆ ಹೆಸರಲ್ಲ, ದೇವರು ಹೆಸರು ಇಸ್ ನಾಟ್ ಡಿಫ್ರೆಂಟ್. ಅಂದ್ರೆ ಏನಾಗತ್ತೆ, ಅವನ ಗುಣವೇ ಅದು, ಅವನ ಗುಣವಾಗಿ ಇದೆ, ಅದು ಅಭೇದ ಇದೆ.
ಸೊ ಅದನ್ನ ಹೇಳಿ ನಾವು ಕರೆದಾಗ ಏನಾಗತ್ತಂದ್ರೆ ನಮ್ಮಲ್ಲಿ ಆಗುವಂತ ಇಫೆಕ್ಟ್ ಅದು ದೇವರಲ್ಲಿ ಮಿರರ್ ರಿಫ್ಲೆಕ್ಟ್ ಆಗೋ ತನಕ ದೇವರಲ್ಲಿ ಆ ಗುಣ ಇದೆ. ಅಂತ ಗುಣ ಇರುವನು ಅಂತ ನಾವು ಚಿಂತನೆ ಮಾಡಿದ್ರೆ ನಮಗೆ ಫಲದಾಯಕವಾಗಿ ಅದಿರತ್ತೆ ನಮ್ಮಲ್ಲಿ ಆ ಕ್ವಾಲಿಟಿ. ಹೇಗೆ ಬರುತ್ತೆ ಈ ಕ್ವಾಲಿಟಿ ಅಂದ್ರೆ ನಾವು ಇವಾಗ ಒಳಗೆ ಹೋಗಿದ್ದೀವಿ ಆ ಅಗ್ರೇಶನ ಪಾದ ಮೂಲದಲ್ಲಿ ಪವ ಆ ಮೂಲೇಶ ಇದ್ದಾನೆ ಅಗ್ರೇಶ ಮೂಲೇಶ ಅಲ್ಲೇ ಜೀವ ಅಲ್ಲೇ ಇದ್ದಾನೆ ಅಲ್ಲಿ ಅದು ರಿಫ್ಲೆಕ್ಟ್ ಆಗತ್ತೆ. ಸೊ ಜೀವನಲ್ಲಿ ಇರುವುದು ಇವಾಗ ನಮ್ಗೆ ವ್ಯಕ್ತ ಆಗತ್ತೆ. ಸೊ ಅದಕ್ಕೆ ಇಲ್ಲಿ ಶ್ರೀದ ಅಂತ ಹೇಳಿದ್ದಾರೆ. ಈ ಶ್ರೀದ ಅಂತ ಹೇಳುವಾಗ ಆ ವಿಷ್ಣು ಸಹಸ್ರನಾಮದ ಮೀನಿಂಗ್ಸ್ ನಾವು ನೋಡ್ತಾ ಹೋಗ್ಬೇಕು. ಇಲ್ಲಿ ಏನ್ ಹೇಳ್ತಾರೆ ಶ್ರೀದ ಅಂತ ಹೇಳುವಾಗ ಎರಡು ಮೂರು ಅರ್ಥ ಅನೇಕ ಅರ್ಥಗಳಿರತ್ತೆ. ಫಸ್ಟ್ ಬಂದು ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಶ್ರೀ ಎಂಬುದಕ್ಕೆ ನಮ್ಗೆ ಎಲ್ಲರಿಗೆ ಗೊತ್ತು ಸಂಪತ್ತು ಲಕ್ಷ್ಮಿ ಎಲ್ಲ ಪಾಸಿಟಿವ್ ಗ್ರೇಟ್ ಬೇ ಗೊತ್ತು. ಇಲ್ಲಿ ಏನ್ ವಿಶೇಷವಾಗಿ ಹೇಳ್ತಾರಂದ್ರೆ ಶ್ರೀ ಅಂದ್ರೆ ನೆಗೆಟಿವ್ ಮೀನಿಂಗ್ ವಿಷ ಅಂತ ಹೇಳ್ತಾರೆ. ಅಂದ್ರೆ ಈ ಶ್ರೀ ಅಂದ್ರೆ ವಿಷಯುಕ್ತವಾದ ವಿಷ ಅಂದ್ರೆ ಏನು ವಿಷ ಅಂದ್ರೆ ಮಹಾ ಕೆಟ್ಟದು ದಟ್ ವಿಚ್ ಕಿಲ್ಸ್ ಯು ದಟ್ ವಿಚ್ ಹರ್ಟ್ಸ್ ಯು ಏನದು ಅಂದ್ರೆ ಆ ವಿಷಯುಕ್ತರಾದ ದ್ವೇಷಿಗಳು ಅಂತ ದ್ವೇಷಿಗಳು ಅಂತ ಅರ್ಥ ಕೊಟ್ಟಿದ್ದಾರೆ. ಈ ದ್ವೇಷಿಗಳು ಏನ್ ಮಾಡ್ತಾರೆ ನಮ್ಮ ಒಳಗೇನೆ ಇದ್ದಾರೆ ಹೊರಗೆಲ್ಲ ಒಳಗೇನೆ ಇರುವಂತ ದ್ವೇಷಿಗಳು ನಮ್ಗೆ ಕಾಮ ಕ್ರೋಧ ಇತ್ಯಾದಿ ಎಲ್ಲ ನೋಡ್ತಾನೆ ಬಂದಿದ್ದೀವಿ. ಈ ದ್ವೇಷಿಗಳು ಇದನ್ನ ಮಾಡುವಂತ ದೈತ್ಯರು ಅವ್ರು ಹೇಗ್ ಮಾಡ್ತಾರೆ ನಮ್ಮ ಒಳಗೆ ಇದ್ದು ನಮ್ಗೆ ಏನ್ ಮಾಡ್ತಾರಂದ್ರೆ ಬೇಸಿಕಲಿ ಅಜ್ಞಾನ ಲಿಂಗ ದೇಹ ಆವರಣ ಅದ್ ಮೂಲಕವಾಗ ಅಜ್ಞಾನವನ್ನ ಕೊಡ್ತಾ ಇರ್ತಾರೆ. ಅಜ್ಞಾನ ಅಂಬೋ ವಿಷವನ್ನ ಕೊಡ್ತಾ ಅವ್ರು ಇರ್ತಾರ. ಸೊ ಇವನು ಏನ್ ಮಾಡ್ತಾನೆ ಅದೇ ಸಂಸಾರ ನಮ್ಗೆ ವಿಷ ಬರೀ ವಿಷ ಅಂದ್ರೇನು ಅಜ್ಞಾನದಿಂದಲೇ ನಮ್ಮ ಕಾರ್ಯ ಎಲ್ಲ ಆಗತ್ತೆ. ಅದನ್ನ ತೆಗಿಯೋನು ದ ಅಂದ್ರೆ ದಗೆ ಒಂದರ್ಥ ಗತಿ ಗತಿ ಅಂದ್ರೆ ಗತಿ ಖಂಡನೆ ಅಂತ ದ ಅಂದ್ರೆ ದೋ ಅವಖಂಡನೆ ಅಂತ ಅಂದ್ರೆ ಅದನ್ನ ತೆಗೆಯುತ್ತಾನೆ ಅಂತ ಅರ್ಥ ಬರುತ್ತೆ. ಅಂದ್ರೆ ಏನಾಯ್ತು ಶ್ರೀದ ಅಂಬೋ ಹೆಸರು ನಾವು ಹೇಳಿದಾಗೆ ನಮ್ಮಲ್ಲಿ ಇರುವಂತ ಈ ಅಜ್ಞಾನ ಅದನ್ನ ಪ್ರೇರಣೆ ಅದನ್ನ ಮಾಡಿಸುವ ಈ ದೈತ್ಯರು ಇದನ್ನ ಅವನು ತೆಗೆಯೋನು ತೆಗೆದು ಏನು ಮಾಡ್ತಾನೆ ಅವನು ಅಂದ್ರೆ ಅದಕ್ಕೇನೋ ಶ್ರೀದ ಅಂತಾನೆ ಹೇಳ್ತಾರೆ. ಶ್ರೀದ ಅಂದ್ರೆ ಇಲ್ಲಿ ಏನ್ ಎರಡನೇ ಅರ್ಥ ಏನ್ ಬರುತ್ತೆ ಅಂದ್ರೆ ಶ್ರೀದ ಅಂದ್ರೆ ಶ್ರೀಯಂ ದದಾತಿ ಶ್ರೀಯ ಸಂಪತ್ತನ್ನ ಕೊಡುತ್ತಾನೆ ಅಂತ. ಶ್ರೀಯಂ ಅಂದ್ರೆ ನಮ್ಗೆ ಪಾಪ್ಯುಲರ್ ಆಗಿರುವಂತ ಆ ಸಂಪತ್ತನ್ನ ದೇವರು ನಮ್ಗೆ ಕೊಡ್ತಾನ ಅಂತ ಬರುತ್ತೆ. ಇದನ್ನೇ ಮನಸ್ಸಲ್ಲಿ ಇಟ್ಟುಕೊಂಡೇ ಉಪನಿಷತ್ಗಳು ಉಪನಿಷತ್ಗೆ ನಮ್ಗೆ ಅಧಿಕಾರ ಇಲ್ಲ ಹೆಂಗಸರು ಹೇಳೋದು ಕೇಳೋ ಇದೆಲ್ಲ ಹೇಳ್ತಾ ಬರ್ತಾರೆ. ಬಟ್ ಇದನ್ನೇ ಶ್ರೀದ ಅಂಬೋದನ್ನ ವ್ಯಾಖ್ಯಾನರು ಅಲ್ಲಿ ಬರುತ್ತೆ. ಅಲ್ಲಿ ಹೇಳೋವಾಗ ಎಸ್ಪೆಷಲಿ ನೀವು ಎಲ್ಲರೂ ಕೇಳಿರ್ತೀರ ತೈತ್ರಿಯ ಉಪನಿಷತ್ತು ಅದು ಶಿಕ್ಷಾವಳಿ ಹೇಳೋವಾಗ ಅವಾಗ ಅದು ಹೇಳ್ತಾ ಹೋಗ್ತಾರೆ. ಫಸ್ಟ್ ವೇದವ್ಯಾಸ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ ಅಜ್ಞಾನ ಕಳೆದು ಜ್ಞಾನವನ್ನ ಕೊಡಬೇಕು ಅಂತ ಪ್ರಾರ್ಥನೆ ಮಾಡೋವಾಗ ಅಲ್ಲಿ ಏನ್ ಹೇಳ್ತಾರಂದ್ರೆ ನೆಕ್ಸ್ಟ್ ಅದು ಜ್ಞಾನ ಬರಬೇಕು ಅಂದ್ರೆ ನಮ್ಗೆ ಜ್ಞಾನ ಬರಬೇಕು ಅಂದ್ರೆ ನಮ್ಗೆ ಸಂಪತ್ತುಗಳೆಲ್ಲ ಬೇಕು ಸುಮ್ನೆ ಸುಮ್ನೆ ಜ್ಞಾನ ಬರೋದಿಲ್ಲ. ಆದ ಕಾರಣದಿಂದ ಅಲ್ಲಿ ಶ್ರೀದ ಅಂತ ಹೇಳೋವಾಗ ನಮ್ಗೆ ಶ್ರೀ ಅಲ್ಲಿ ಒಂದು ಅರ್ಥ ಕೊಟ್ಟಿದ್ದಾರೆ. ಏನರ್ಥ ಅಂದ್ರೆ ಶ್ರೀ ಅಂದ್ರೆ ಅಭಿಷ್ಟವನ್ನ ಕೊಡುವಂತ ಶ್ರೀ ಅಂತ ಹೇಳುವಾಗ ಅಭಿಷ್ಟವನ್ನ ಕೊಡುವಂತ ಲಕ್ಷ್ಮಿ ಅವಳನ್ನ ನನಗೆ ಕೊಡಂದ್ರೆ ದೇ ಲಕ್ಷ್ಮಿಯನ್ನ ನಾವು ಪ್ರಾರ್ಥನೆ ಮಾಡುವ ಮೂಲಕವಾಗ ನಮ್ಗೆ ಏನು ಒಳ್ಳೆ ಒಳ್ಳೆ ಆ ಜ್ಞಾನ ಸಂಪತ್ತು ಮುಂತಾದ ಬರೋದಿಲ್ಲ. ದೇವರನ್ನ ಪ್ರಾರ್ಥನೆ ಮಾಡಬೇಕು ದೇವರನ್ನ ಕೊಡು ಅಂತ ಕೇಳಿದ್ರೆ ಲಕ್ಷ್ಮಿ ಬರ್ತಾಳತ್ತ. ದೇವರನ್ನ ಚಿಂತನೆ ಮಾಡೋದು ಅದಕ್ಕೆ ದೇವರನ್ನ ಕೇಳೋದು ನಮಗೆ ಇದನ್ನ ಶ್ರೀ ಆ ಒಂದು ಶ್ರೀ ಅಭಿಷ್ಟವನ್ನ ಅಭಿಷ್ಟಪ್ರದ ಅಭಿಷ್ಟವನ್ನ ನಮ್ಗೆ ಕೊಡು ಅಂತ ಅವಳ ನಾರಾಯಣನನ್ನ ಪ್ರಾರ್ಥನೆ ಮಾಡೋದು. ಇದನ್ನೇ ತೈತ್ರಿಯ ಹೇಳುವಾಗ ಹೇಳ್ತಾರೆ. ತೈತ್ರಿಯ ಹೇಳುವಾಗ ಅದು ಬರುತ್ತೆ ಪಾಪ್ಯುಲರ್ ಆಗಿ ಬರುತ್ತೆ ಆವಹಂತಿ ಆವಹಂತಿ ನಮ್ಗೆ ಆ ಸಂತ ನಮ್ಮನ್ನ ಆ ಭಗ ಅವನ ನಮ್ಗೆ ಆ ವಹತಿ ಅಂದ್ರೆ ಹೊತ್ತುಕೊಂಡು ಬಾ ಯಾರನ್ನ ಹೊತ್ತುಕೊಂಡು ಬರೋದು ಲಕ್ಷ್ಮಿ ಲಕ್ಷ್ಮಿ ಸಹಿತವಾಗಿ ಎಲ್ಲವನ್ನೂ ಹೊತ್ತುಕೊಂಡು ಬಾ ನಮ್ಮಲ್ಲಿ ಹೊತ್ತುಕೊಂಡು ಬರೋದೇನು ನಮ್ಗೆ ಬೇಕಾದ ಸಂಪತ್ತು. ಸಂಪತ್ತು ಅಂದ್ರೆ ಇಲ್ಲಿ ಇಹದಲ್ಲಿನೂ ಸಂಪತ್ತು ಬೇಕು ನಮ್ಗೆ ಹೊಟ್ಟೆಪಾಡಿಗೆ ಬೇಕು ವಸ್ತ್ರ ಬೇಕು ಎಲ್ಲ ಬೇಕು ಸಾಧನೆಗೆ ಅದನ್ನು ಕೊಡು ಅಂತ ಅದು ಹೇಳುವಾಗ ಆವಹಂತಿ ಅಂತ ಹೇಳಿ ಇಮ್ಮಿಡಿಯೇಟ್ಲಿ ಅದಕ್ಕೆ ಕ್ವಾಲಿಫೈಯರ್ ಕೊಡ್ತಾರೆ ವಿತನ್ವಾನಹ ಅಂತ. ವಿತನ್ವಾನಹ ಅಂದ್ರೆ ದೊಡ್ಡ ಸಂಪತ್ತು ಕೊಡ್ತಾಳೆ ಲಕ್ಷ್ಮಿ ಲಕ್ಷ್ಮಿ ಚಂಚಲಪ್ರದಳು ಹೊರತೋಗ್ತಾಳೆ ಅಂತ ಹೇಳ್ತೀವಿ. ಆದ ಕಾರಣದಿಂದ ಕೊಟ್ಟದ್ದನ್ನು ಕ್ಷೇಮ ಉಳಿಸು, ಉಳಿಸಿ ಏನ್ ಮಾಡ್ಬೇಕು, ಅಷ್ಟೇ ಉಳಿಸಿದ್ರೆ ನಾವು ಕಿಂಡರ್ ಗಾರ್ಡನ್ ಏನು ಎ ಬಿ ಸಿ ಡಿ ಕಲ್ತ್ರೆ ಎ ಬಿ ಸಿ ಡಿ ಇಲ್ಲಿ ನಿಂತು ಬಿಡಬಾರ್ದು. ಅದನ್ನ ಕುರ್ವಾನಹ ವಿತನ್ಮಾನಹ ವಿತನ್ಮಾನ ಐ ಸಾರಿ ವಿತನ್ಮಾನಹ ಅಂದ್ರೆ ಅದನ್ನು ವಿಸ್ತಾರ ಮಾಡು. ಲಕ್ಷ್ಮೀ ದೇವಿ ಸಂಪತ್ ಪ್ರದಳಾದಂತ ಲಕ್ಷ್ಮಿ ನನ್ನಲ್ಲಿ ಎದ್ದು ಬರುವಂತೆ ಮಾಡು, ಎದ್ದು ಬಂದು ಅವಳು ಏನು ಮಾಡಬೇಕು ಅದು ಉಳಿಸುವಂತೆ ಮಾಡು, ಉಳಿಸಿದನ್ನ ವಿಸ್ತಾರ ಮಾಡು. ವಿತನ್ಮಾನಹ ಅಂತ ವಿತನ್ಮಾನ ಜಾಸ್ತಿ ಮಾಡು ಅಂದ್ರೆ ಹೇಗೆ ಜಾಸ್ತಿ ಮಾಡೋದು? ನನ್ನ ಹತ್ರ ಕೂತಿರುವಂತ ಇನ್ನೊಂದು ಭಕ್ತನ ಇರ್ತಾನ, ಅವನಿಂದ ತೆಗೆದು ನನ್ಗೆ ಕೊಡೋದ? ಹಾಗಲ್ಲ. ಕುರ್ವಾನಹ ಅಂತ ಕುರ್ವಾನಹ ಅಂದ್ರೆ ನನ್ನಲ್ಲಿ ಒಳಗೆ ಇರುವಂತ ಈ ಸಂಪತ್, ನನ್ನ ಒಳಗೆನೇ ಇರುವಂತ ಈ ಸಂಪತ್ತನ್ನ ವಿಸ್ತಾರ ಕೊಟ್ಟು ರಕ್ಷಣೆ ಮಾಡಿ ವಿಸ್ತಾರ ಮಾಡು ಅಂತ ಕಂಪ್ಲೀಟ್ ಆಗಿ ಅದ್ ಹೇಳಿ. ಅದ್ರ ಜೊತೆಯಲ್ಲಿ ಚೀರಂ ಅಂತ ಬರ್ತಾ, ಚೀರಂ ಅಂತ ಹೇಳುವಾಗ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇದು ಚಿರಂ ಅಂತ ಒಬ್ಬ ಶಬ್ದನೇ ಆಗತ್ತೆ ಅಂತ ಬನ್ನಿಂಗೇ ಸರ್ ಹೇಳ್ತಾರೆ. ಯಾಕಂದ್ರೆ ಚಿರಂ ಅಂದ್ರೆ ಯಾವತ್ತು ಸದಾ ಕಾಲ ಅಂದ್ರೆ ಅದು ಸ್ಟ್ರೆಸ್ ಕೊಡ್ಬೇಕಂದ್ರೆ ನಾವು ದೀರ್ಘವನ್ನ ಹಾಕ್ತೇವೆ. ಸೊ ಚಿರಂ ಅಂದ್ರೆ ಚೀರಂ ತುಂಬಾ ಚೆನ್ನಾಗಿ ಚಿರಕಾಲ ಅಂದ್ರೆ ಶಾಶ್ವತವಾಗಿ ನಮ್ಗೆ ಈ ಸಂಪತ್ತು ಸಂಪತ್ತು. ನಾವೇನು ಅಧ್ಯಯನ ಶುರು ಮಾಡ್ತೀವಿ, ಅಧ್ಯಯನ ಆರ್ ಒಂದು ಗುರುಕುಲದಲ್ಲಿ ಪಾಠ ಪ್ರವಚನ ಏನೋ ಆಗ್ತಾ ಇರುತ್ತೆ ಆ ಕಾರ್ಯಕ್ರಮ, 2 ವರ್ಷ ಆದ್ಮೇಲೆ ನಿಂತು ಬಿಟ್ರೆ ಸೊ ಅದು ದೀರ್ಘಕಾಲ. ಎಷ್ಟು ಕಾಲ ಅಂದ್ರೆ ಮೋಕ್ಷ ಸಿಕ್ಕೋ ತನಕ ನಮ್ಗೆ ಇದೆಲ್ಲ ಬೇಕು. ಏನೇನು ವಾಟ್ ಎವರ್ ಇಸ್ ನೀಡೆಡ್ ಲೌಕಿಕ ಸಂಪತ್, ಅದಕ್ಕೆ ಪಶು ಬೇಕು. ಅದು ಹೇಳೋ ಹಾಗೆ ಹೇಳ್ತಾರಲ್ಲ, ಗಾವಹ ವಾಸಾಂಸಿ, ನಮ್ಗೆ ಬಟ್ಟೆ ಬೇಕು, ನಮ್ಗೆ ಬಟ್ಟೆ ಬೇಕು, ಊಟ ಬೇಕು, ಅನ್ನಪಾನೇನ ಸರ್ವದಾದಲ್ಲಿ ಅನ್ನ ಅಪಾನ ಅಂತ ಹೇಳುವಾಗ ಅನ್ನ ಅಂದ್ರೆ ನಾವು 4ನೇ ಸಂಧಿಯಲ್ಲಿ ನೋಡಿದ್ದೀವಿ. ಅನ್ನ ಅಂತ ಬಂದಾಗ ಆ ಒಂದು ಭಗವಂತನ ಭಗವಂತ ಜ್ಞಾನದ ರತಿಯ ಅನ್ನ ತೃಪ್ತಿ ತೃಪ್ತಿ ಅದನಿಂದ ತೃಪ್ತಿ, ನಾಟ್ ಕಮ್ ಔಟ್ ಔಟ್ಸೈಡ್ ದಟ್ ತೃಪ್ತಿ ಇಲ್ಲ. ದೇವರು ಜ್ಞಾನದಲ್ಲಿಯೇ ತೃಪ್ತನಾಗಿರ್ಬೇಕು, ಇತರ ಜ್ಞಾನದಲ್ಲಿ ಸಾಕು ಅಂತ ಬುದ್ಧಿ. ತದಲಂಬಹು ಕವಿ ಬಹು ಚಿಂತನೆ ಅಂತ ದ್ವಾದಶಸ್ತೋತ್ರ ಬರ್ತ ಹಾಗೆ, ಹೊರಗೆದು ಬೇಡ ನನ್ಗೆ, ಒಳಗೆದಲ್ಲೇ ಯು ಫೀಲ್ ವೆರಿ ಹ್ಯಾಪಿ ಅಬೌಟ್ ಇಟ್, ಅದಕ್ಕೆ ಅನ್ನ ಪಾನ ಅಂತ ಹೇಳ್ತಾರೆ. ವಾಸಾಂಸಿ ಅಂದ್ರೆ ವಾಸಾಂಸಿ ಅಂದ್ರೆ ನನ್ಗೆ ಬಟ್ಟೆ ಬೇಕು, ಬಟ್ಟೆ ಏನು ಬೇಕು ಅದು ಬಟ್ಟೆಗಳು ಬೇಕು. ನಮ್ಮನ್ನ ನಮ್ಮನ್ನ ನಾವು ದೈತ್ಯರು, ದೈತ್ಯರು ಅಂದ್ರೆ ಏನು, ನಮಗೆ ಪ್ರತಿಬಂಧನೆ ಮಾಡೋರು ಕಣ್ಣಿಗೆ ನಾವು ಬೀಳದಂತೆ ನಮ್ ಸಾಧನೆ ಆಗಬೇಕು. ಸೊ ಈ ವಸ್ತ್ರ ಯಾರು ಕಣ್ಣಿಗೆ ದೃಷ್ಟಿ ಅಂತ ಹೇಳ್ತೀವಲ್ಲ, ಅದು ತಾಕದಂತೆ ನಮ್ಮನ್ನ ರಕ್ಷಣೆ ಮಾಡು. ಎಲ್ಲಾ ಕಾಲದಲ್ಲಿ ಎಲ್ಲವೂ ಕೊಡು, ಅದಕ್ಕೆ ನಾವು ಇದನ್ನ ನೆನಪಲ್ಲಿ ಇಟ್ಟುಕೊಂಡು ಶ್ರೀದ ಅಂಬೋ ಶಬ್ದವೇ ಈ ಅರ್ಥಗಳನ್ನ ಕೊಡುತ್ತೆ. ಆಮೇಲೆ ಇನ್ನೂ ಅರ್ಥಗಳನ್ನ ಹೇಳ್ತಾ ಹೋಗ್ತಾ ಲಕ್ಷ್ಮಿ ಮಾತ್ರ ಇಲ್ಲ, ಇನ್ನು ಏನ್ ಬರುತ್ತದ, ಅದು ಏನ್ ಮಾಡ್ತಾನೆ, ಕೊಟ್ಟದ್ದನ್ನ ರಕ್ಷಣೆ ಮಾಡು. ಆಮೇಲೆ ದೈತ್ಯರಿಗೆ ಅದನ್ನ ತೆಗಿ ಅಂತ ಅದು ಹೇಳೋದು. 3 ಅರ್ಥ ಬರುತ್ತೆ. 1 ದಯತಿ ಅಂದ್ರೆ ದದಾತಿ ಅಂದ್ರೆ ಕೊಡ್ತಾನೆ, ಆಮೇಲೆ ದಯತಿ ಅಂದ್ರೆ ಕೊಟ್ಟದ್ದನ್ನ ರಕ್ಷಣೆ ಮಾಡುದು. ಶ್ರೀ ಇಟ್ಕೊಳ್ಳಿ, ದದಾತಿ ಕೊಡ್ತಾನೆ. ಇವಾಗ ವಿಷ ಎಲ್ಲ ತೆಗೆದಾಯ್ತು, ಇವಾಗ ಲಕ್ಷ್ಮಿಯನ್ನ ಲಕ್ಷ್ಮಿ ಅವಳು ಕೊಡುವಂತ ಅಭಿಷ್ಟಪ್ರದಳಾದಂತ ಆ ಲಕ್ಷ್ಮಿಯನ್ನ ನಮ್ಮಲ್ಲಿ ವ್ಯಕ್ತ ಮಾಡುತ್ತಾನೆ, ಕೊಡ್ತಾನೆ. ವ್ಯಕ್ತ ಮಾಡೋದು ಕೊಡೋದು, ಕೊಟ್ಟದ್ದನ್ನ ದಯತಿ ಅಂದ್ರೆ ರಕ್ಷಣೆ ಮಾಡೋದು. ದ ಶಬ್ದಕ್ಕೆ 3 ಅರ್ಥ, 1 ಕೊಡೋದು, 1 ರಕ್ಷಣೆ ಕೊಡೋದು ಅಂದ್ರೆ ಹೊರಗಿಂದ ತೆಗೆದುಕೊಡೋದಿಲ್ಲ, ನಮ್ಮಲ್ಲಿ ಇರೋದೇ ಇಲ್ಲಿ ಕೊಡೋದು. ಕೊಟ್ಟದ್ದನ್ನ ದಯತಿ ಎಂಬ ಅಂದ್ರೆ ರಕ್ಷಣೆ ಮಾಡೋದು. ಜತಿ ಅಂದ್ರೆ ಅದಕ್ಕೆ ಏನೇನು ಪ್ರತಿಬಂಧಕ ಇರುತ್ತೆ ಅದನ್ನ ಖಂಡನ ಮಾಡೋದು. ಸೊ ಹೀಗೆ 3 ಅರ್ಥ. ಸೊ ಇದಕ್ಕೆ ಶ್ರೀ ಎಂಬುದಕ್ಕೆ ಹೀಗೆ ವಿಷ್ಣು ಸಹಸ್ರನ ಆ ದೇವರ ಗುಣಗಳ ಹೀಗೆ ನೀವು ದ ಬಂದಾಗ ಆ ಶಬ್ದದಿಂದ ಈ ಚಿಂತನೆಯನ್ನ ಮಾಡ್ತಾ ಹೋಗ್ಬೋದು. ಹಾಗೇನೆ ಇದು ಶ್ರೀ ಎಂಬ ಶಬ್ದಕ್ಕೆ ಇಟ್ಕೊಂಡಿವಿ, ಲಕ್ಷ್ಮಿ ಕೊಡುವಂತ ಲಕ್ಷ್ಮಿಯನ್ನ ಕೊಡ್ತಾನೆ, ಲಕ್ಷ್ಮಿಯಿಂದ ಸಂಪತ್ತನ್ನ ಕೊಡ್ತಾನೆ ಹೀಗೆ. ಆಮೇಲೆ ಲಕ್ಷ್ಮಿ ಕೊಡುವಂತ ಸಂಪತ್ತು ನಾವು ನ್ಯಾಸ ಮಾಡಿಕೊಳ್ಳುವಾಗ ನ್ಯಾಸ ಮಾಡಿಕೊಳ್ಳೋರು ಅದನ್ನ ಒಂದು ಬರುತ್ತೆ ನಮ್ಗೆ ಮಾಲಾಕಾರ ನ್ಯಾಸ ಅಂತ ಮಾಡ್ತೀವಿ. ಸೊ ಅಲ್ಲಿ ಮಾಡುವಾಗ ಏನ್ ಮಾಡ್ತೀವಿ, ಅದು ಒಂದೊಂದು ಇಂದ್ರಿಯಕ್ಕೆ ಕೇಂದ್ರ ಹೃದಯದಲ್ಲಿ ಅಲ್ಲೇ ಇದೆ. ನೀ ಚಕ್ರಾಬ್ಜ ಮಂಡಲ ಇಟ್ಟುಕೊಂಡ ಒಂದು ಸ್ಥೂಲವಾದ ಒಂದು ಚಕ್ರಾಬ್ಜ ಮಂಡಲ, ಒಂದು ಕಿಚ್ಚಾಗಿ ಒಂದು 5 ಮಿನಿಟ್ಸ್ ಚಿಂತನೆ ಮಾಡುವ ಅಭ್ಯಾಸ ಸ್ವಲ್ಪ ಬಂದ್ರೆ, ಜಸ್ಟ್ ಒಂದು 7 ಆವರಣಗಳು ಈ ವಲಯ 7 ಆವರಣಗಳು 7 ಸರ್ಕಲ್ಸ್ ಇರುವಂತದ್ದು ಸ್ಥೂಲವಾಗಿ ನೀವು ಚಿಂತನೆ ಮಾಡಿದ್ರೆ ಅಲ್ಲಿ ಬಂದು ಬಿಡುತ್ತೆ ನಿಮ್ಗೆ. ಬಂದಾಗ ನಿಮ್ಗೆ ಇಂದ್ರಿಯಗಳು ವಾಸುದೇವ ದ್ವಾದಶ ವಾಸುದೇವಕ್ಕೆ ಬರುತ್ತೆ, ಅಥವಾ ನೀವು 8 ಅಲ್ಲಿನೂ ಇಟ್ಕೋಬಹುದು. ಮಾಲಾಕಾರ ಬರುವಾಗ 8 ತಗೋಬಹುದು, 12 ಒಂದು ಕ್ಲಾಕ್ ಅಂದ್ರೆ 12 ತಗೋಬಹುದು, ಆ 8 ಡೈರೆಕ್ಷನ್, 4 ಪ್ಲಸ್ ಅವಾಂತರ ದಿಕ್ಕು 4, ಹೀಗೆ 8 ನೀವು ತಗೋಬಹುದು. ಸೊ ಇದು ಇಟ್ಟುಕೊಂಡೆ ನಮ್ಮ ಇಂದ್ರಿಯಗಳನ್ನ ಇಲ್ಲಿ ಇಟ್ಕೊಂಡ್ ಬಿಡ್ತೀವಿ, ಶಕ್ತಿ ಶಕ್ತಿ ಪ್ರತಿಷ್ಠ ಹೀಗೆ ನಾವು ಇಟ್ಟುಕೊಳ್ತೀವಿ, ಅದನ್ನ ನೀವು ನೋಡಿ. ಸೊ ಹೀಗೆ ಈ ಇಂದ್ರಿಯಗಳು ಇಲ್ಲಿ ಇರುವಂತ ಇವಾಗ ಒಳಗೆ ಒಳಗೆ ಇರುವಂತ ಇಂದ್ರಿಯಗಳನ್ನ ನೋಡಿ, ಅದಕ್ಕೆ ಕರೆಸ್ಪಾಂಡಿಂಗ್ ಸ್ವರೂಪದಲ್ಲಿ ಇದ್ದೇ ಇರುತ್ತೆ. ಸೊ ಆ ಇಂದ್ರಿಯಗಳನ್ನ ಇಲ್ಲಿ ಏನು ಕೊಡ್ತಾನಂದ್ರೆ, ಇಂದ್ರಿಯಗಳು ಕೊಡ್ತಾನಂದ್ರೆ ಏನು, ಇಂದ್ರಿಯಗಳು ನಮ್ಗೆ ಸಾಧನೆಯಲ್ಲಿ ದೇವರನ್ನ ತಿಳ್ಕೊಳ್ಳೋಕೆ ಅಭಿಮುಖವಾಗಿ ಕೊಡ್ತಾನೆ, ಇಂದ್ರಿಯಗಳನ್ನ ಕೊಡ್ತಾನೆ. ಪ್ಲಸ್ ಈ ಸ್ಥೂಲ ದೇಹದಲ್ಲಿನ ನಮ್ಗೆ ಬೇಕಲ್ಲ, ಕಣ್ಣು ಸರಿ ಇರಬೇಕು, ಕಿವಿ ಸರಿಯಾಗಿ ಕೇಳ್ಬೇಕು, ಕಿವಿಲಿ ಬಿದ್ದದ್ದು ಸರಿಯಾಗಿ ಅರ್ಥ ಆಗ್ಬೇಕು, ಇದು ಲೌಕಿಕವೂ ಈ ದೇಹದಲ್ಲಿನೂ ಇಟ್ಟುಕೊಳ್ಳಿ, ಒಳಗೇನು ಅದಕ್ಕೆ ತಕ್ಕಂತ ಅಭಿವ್ಯಕ್ತ ಆಗಲಿ. ಸೊ ಇಂದ್ರಿಯಗಳನ್ನ ಕೊಡ್ತಾನೆ, ಕೊಟ್ಟದ್ದನ್ನ ರಕ್ಷಣೆ ಮಾಡ್ತಾನೆ, ಆಮೇಲೆ ಅದಕ್ಕೆ ಏನಾದ್ರು ವಿಘ್ನಗಳು. ಸೊ ಈ ಶ್ರೀರಾಂಬ ಶಬ್ದದಿಂದಲೇ ನಿಮ್ಗೆ ಆ ಏನೋ ಕಣ್ಣಿಗೆ ಏನಾದ್ರು ರೋಗ ರುಜಿನಗಳು, ಕಣ್ಣು ಕಾಣದೇ ಇರೋದು, ಕಿವಿ ಸರಿಯಾಗಿ ಕಿವಿಲಿ ಬೆಳದೇ ಇರೋದು, ಈ ತರದ ಬಾಧೆಗಳು ಏನಾದ್ರು ಇದ್ರೆ ಅದನ್ನು ತೆಗಿತಾನೆ. ಸೊ ಎಲ್ಲವೂ ಸೇರಿ ದಾಸರು ಸೀದಾ ಅಂಬೋ ಆ ಶಬ್ದವನ್ನೇ ಇಲ್ಲಿ ಬಳಸಿದ. ಸೊ ಹೀಗೆ ಮೂರನ್ನು, ಸೊ ಒಂದೊಂದಕ್ಕೆ ಹೆಮ್ಮೂರು ಆ ರೀತಿಯಿಂದಲೇ ಇನ್ನು ಮೂರು ಅರ್ಥ ಹೇಳ್ತಾರೆ. ಇನ್ನೊಂದೇನು, ಬರೀ ಒಂದು ಸಂಪತ್ತು ಅಂತ ಇಟ್ಕೊಂಡು, ಲೌಕಿಕ ಪಾರತ್ರಿಕ ಸಂಪತ್ತು ಇಟ್ಟುಕೊಂಡು ಮೂರು ದ ನೋಡಿದೀವಿ, ಆಮೇಲೆ ಅದು ಕೊಡುವಂತ ಲಕ್ಷ್ಮಿ ಅಂತ ನೋಡಿದೀವಿ, ಆಮೇಲೆ ನೆಕ್ಸ್ಟ್ ಬಂದು ಇಂದ್ರಿಯ ಅಂತ ಇಟ್ಟುಕೊಂಡು ಈ ಮೂರನ್ನು ನೋಡಿದ್ದೀವಿ, ಕೊಡ್ತಾನೆ, ರಕ್ಷಣೆ ಮಾಡ್ತಾನೆ, ವಿಘ್ನಗಳನ್ನ ತೆಗಿತಾನೆ, ಮೂರರ್ಥ. ಸೊ ನೆಕ್ಸ್ಟ್ ಶ್ರೀ ಎಂಬುದಕ್ಕೆ ಸೌಂದರ್ಯ ಅಂತ, ಸೌಂದರ್ಯ ಅಂದ್ರೆ ಎಕ್ಸ್ಟರ್ನಲ್ ಬ್ಯೂಟಿ ಹೇಳ್ತಾರಲ್ಲ, ಇಂಟರ್ನಲ್ ಬ್ಯೂಟಿ, ಜ್ಞಾನದಿಂದ ಪ್ರಕಾಶ, ಜ್ಞಾನ ಪ್ರಕಾಶ, ಅದನ್ನ ಕೊಡ್ತಾನೆ, ರಕ್ಷಣೆ ಮಾಡ್ತಾನೆ, ಪ್ರತಿಬಂಧಕ ಏನೋ ಅದು ಹೇಳ್ತಾರಲ್ಲ ಉಪನಿಷತ್ ಕಥೆಗಳಲ್ಲಿ ಬರುತ್ತೆ. ಒಂದು ದಾನ ತಕೊಂಡಾಗ ಒಂದು ಬ್ರಾಹ್ಮಣ ತಕೊಂಡಿದ್ದಾನೆ, ಸರಿಯಾಗಿ ಅವನು ಒಂದು ದೇವರಿಗೆ ಒಂದು ಇದು ಮಾಡ್ಕೊಂಡಿಲ್ಲ ಅವನು ದಾನ. ಸೊ ಅವನ ಮುಖದಲ್ಲಿ ಕಳೆ ಇಲ್ಲಂಗ ಹೋಯ್ತು, ಅದು ನಮ್ಗೆ ಕಾಣೋದಿಲ್ಲ, ಉಳಿದವರಿಗೆ ಕಾಣುತ್ತಂತ ಕಾಣುತ್ತೆ, ದ ಹೈಯರ್ ಒನ್ಸ್ ಪ್ರಾಬಬ್ಲಿ ವಿಲ್ ನೋ ದಟ್. ಸೊ ಹಾಗೆ ಆ ಒಂದು ಸೌಂದರ್ಯ, ಜ್ಞಾನದಿಂದ ಬರುವಂತ ಸೌಂದರ್ಯ, ಅದನ್ನ ಕೊಡ್ತಾನೆ, ರಕ್ಷಣೆ ಮಾಡ್ತಾನೆ, ಪ್ರತಿಬಂಧಕವನ್ನ ತೆಗಿತಾನೆ. ಸೊ ಹೀಗೆ ಇದು ಈ ಜೊತೆಯಲ್ಲಿ ಇನ್ನೂ ಕೆಲವನ್ನು ಇಟ್ಟುಕೊಳ್ತಾರ. ಇದು ನಮ್ಗೆ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಒಂದು ಸೀದಾ ಅಂತ ಬಂದಾಗ ಮಾತ್ರ ಅಲ್ಲ, ನೀವು ಬಂದು ರಾಮಾಯಣ ಅಥವಾ ಮಹಾಭಾರತ ಅವ್ರ ಕೃಷ್ಣನ ಕತೆ, ಸರಳವಾಗಿರುವಂತ ಕೃಷ್ಣನ ಕತೆ ತಕೊಂಡು ಸೀದಾ ಅಂತ ನೋಡುವಾಗ ಅವನ ಗುಣ, ಆ ಲಕ್ಷ್ಮಿಯಲ್ಲಿ ಆ ರುಗ್ಮಿಣಿಯಲ್ಲಿ ಅಷ್ಟು ಸೌಂದರ್ಯ, ಅಷ್ಟು ಎಲ್ಲವೂ ಇರುತ್ತೆ ಅಂದ್ರೆ ಅಲ್ಲಿ ಅವನು ಕೊಟ್ಟಿದ್ದಾನೆ. ಹೀಗೆ ನೋಡೋದು, ಆ ಒಂದು ಕಥೆಯನ್ನ ಕೇಳುವಾಗ ಈ ಗುಣಗಳನ್ನ ಅಲ್ಲಿ ಅವನ ಅವತಾರಗಳಲ್ಲಿ ಇಟ್ಟುಕೊಳ್ಳುವ ಕ್ರಮ. ಆರ್ ಪ್ರದ್ಯುಮ್ನ ಮಗನ್ ಬೇಕು ಅಂತ ಬೇಡಿದಾಗ ಮಗನನ್ನ ಕೊಟ್ಟ, ಈ ತರ ಬರುತ್ತಲ್ಲ, ಆವಾಗ ಶ್ರೀ ಸಂಪತ್ತು, ಆ ಸಂತಾನ ಮುಂದೆ ವರ್ತಿಸಲಿಕ್ಕೆ ಬೇಕಾದ ಮಕ್ಕಳನ್ನ, ಒಳ್ಳೆ ಮಕ್ಕಳನ್ನ ಕೊಡ್ತಾನೆ. ಸೊ ಹೀಗೆ ಸೀದಾ ಅಂಬೋದಲ್ಲಿ ಅನೇಕ ಅರ್ಥಗಳನ್ನ ಇಟ್ಕೋಬಹುದು. ಸೊ ಇದಕ್ಕೆ ಇದು ಸೆಟ್ ಸೀದಾ, ಆ ಸೀದನ ಅಂಗ್ರಿ ಸರೋಜೆಯುಗಳ. ಸೊ ಇದು ಅಂಗ್ರಿ, ಸೀದನ ಅಂಗ್ರಿ ಸರೋಜೆಯುಗಳ ಅಂದ್ರೆ ದೇವರ ಅಂಗ್ರಿಗಳು, ಸರೋಜೆಯುಗಳ ಸರೋಜವ ಅಂದ್ರೆ ತಾವರೆ. ಸೊ ತಾವರೆ ಅಂದ್ರೆ ಇಲ್ಲಿ ಅಗೇನ್ ತಾವರೆ ನಾವು ತಗೊಳ್ಳೋದು ಏನು ಅಂದ್ರೆ ಹೃದಯ ಅಗ್ರೇಶ ನಿಂತಿದ್ದ ತಾವರೆಯಲ್ಲಿ ನಿಂತಿದ್ದಾನೆ ಅವನು. ಸೊ ಆ ಪೀಠ, ದೇವರ ಪೀಠ, ಆ ಪದ್ಮ ಪೀಠದಲ್ಲಿ ಅವನು ನಿಂತಿದ್ದಾನೆ. ಸರೋಜ ಯುಗಳ, ಯುಗಳ ಅಂದ್ರೆ ಇಲ್ಲಿ ಪಾದ ಅಂತ ಮಾತ್ರ ಹೇಳಿಲ್ಲ, ಪಾದ ಯುಗಳು ಅಂದ್ರೆ ಎರಡು ಕಾಲುಗಳನ್ನ ಹೇಳಿದ್ದಾರೆ. ಯಾವಾಗಲೂ ಇಲ್ಲಿ ಎರಡು ಕಾಲುಗಳನ್ನು ಹಾಗೆ ಹೇಳುವಾಗ ನಮ್ಗೆ ಯಾವಾಗಲೂ ಉಪನಿಷತ್ ಪ್ರಕಾರ ಅದು ಎರಡು ಅಂದ್ರೆ ಭೂ ಭುವ ಸ್ವಹ ಅಂತ, ಸ್ವಹ ಸ್ವರ್ಗ ಅಂದ್ರ ಸ್ವಹ ಅಂತ ಹೇಳುವಾಗ ಅವನಿಗೆ ಇರುವಂತ ಒಂದು ಕಾಲು ಬಲ, ಒಂದು ಕಾಲು ಆನಂದ ಅಂತ ಹೇಳ್ತಾರೆ. ಆ ಒಂದು ನಮ್ಗೆ ಬೇಕಾದ ಆ ಬಲ ಕೊಡ್ತಾನೆ, ಯುಕ್ತಿ ಬಲ ಎಲ್ಲವೂ ಇರುತ್ತೆ, ಸ್ವರೂಪದಲ್ಲಿ ಇರುವಂತ ಬಲ ಮತ್ತು ಆನಂದವನ್ನ ಅವನು ಕೊಡ್ತಾನ ಅಂತ ಬರುತ್ತೆ. ಸೊ ಅದು ಎರಡನ್ನ ಅದಕ್ಕೆ ಕಾಲನ್ನ ನಾವು ಸೇವೆ ಮಾಡೋದು, ಕಾಲನ್ನ ಹಿಡ್ಕೊಳ್ಳೋದು ಅಂತ ಒಂದು ಸೀದನಂಗ್ರಿ. ಸೊ ಅದರ್ವೈಸ್ ಇನ್ನೊಂದು ಮೀನಿಂಗ್ ಏನು, ಶ್ರೀ ಆ ಲಕ್ಷ್ಮೀ ಸಹಿತನಾದಂತ ಭಗವಂತನ ಹರಿ, ಲಕ್ಷ್ಮೀ ಸಹಿತನಾದ ಹರಿ, ಆ ಪಾದ ಸರೋಜ ಲಕ್ಷ್ಮಿ ಇಟ್ಕೋಬಹುದು. ಸರೋಜ ಆ ಪದ್ಮದಲ್ಲಿ, ಲಕ್ಷ್ಮಿಯಾತ್ಮಕ ಪದ್ಮದಲ್ಲಿ ನಿಂತಿರುವಂತ ಪಾದಗಳು, ಲಕ್ಷ್ಮಿ ಭಗವಂತನ ಪಾದವನ್ನ ಯಾವಾಗ್ಲೂ ಪಾದ ಸೇವನಂ ಲಕ್ಷ್ಮಿ ಇದು ಅದು ಇಟ್ಟುಕೊಂಡಿರ್ತ. ಸೊ ವಿತ್ ಲಕ್ಷ್ಮೀ ಸಹಿತವಾದ ಪ್ರಾರ್ಥನೆಯನ್ನ ಕೊಡ್ತಾರೆ. ಸೊ ಸೊ ಯುಗಳ ಎಲ್ಲಿ ಇಟ್ಟುಕೊಳ್ಳೋದು ಅದು ಹೇಳ್ತಾ ಇದ್ದಾರೆ ಇಲ್ಲಿ. ಯುಗಳ ಏಕಾದಶ ಸ್ಥಾನ, ಸ್ಥಾನ ಆತ್ಮದೊಳಗಿಟ್ಟು ಏಕಾದಶ ಸ್ಥಾನ ಅಂತ ಹೇಳ್ತಾರೆ. ಏಕಾದಶ ಸ್ಥಾನ ಅಂಬುದಕ್ಕೆ ಅವರೇ ಅರ್ಥ ಕೊಟ್ಟು ಬಿಟ್ಟಿದ್ದಾರೆ. ಏಕಾದಶ ಸ್ಥಾನ ಆತ್ಮ ಸ್ಥಾನ, ಏಕಾದಶ ಸ್ಥಾನ ಏನದು? ಏಕಾದಶ ಸ್ಥಾನ ಅಂದ್ರೆ ಆತ್ಮದೊಳಗಿಟ್ಟು ಅಂತ. ಏಕಾದಶ ಸ್ಥಾನ ಅಂದ್ರೆ 10 ಇಂದ್ರಿಯಗಳಾಗತ್ತೆ, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, 11ನೇದು ಮನಸ್ಸು ಆಗತ್ತೆ. ಸೊ ಇಲ್ಲಿ ಮನಸ್ಸು ಅಂತ ಹೇಳುವಾಗ ಹೃದಯ ಅಂತ ನಾವು ತಗೊಳ್ತೀವಿ. ಮನಸ್ಸಲ್ಲಿ ಮನಸ್ಸಲ್ಲಿ ಇಟ್ಟು ಅಂತ ನಾವು ಹೇಳ್ತೀವಿ. ಮನಸ್ಸಲ್ಲಿ ಇರಬೇಕು ಅಂದ್ರೆ ಮನಸ್ಸು ಇಡಬೇಕು ಅಂದ್ರೆ ನಾವು ಅಂದ್ರೆ ಇಲ್ಲಿ ಹೇಳೋದು ಏನು ಅಂದ್ರೆ ಮನಸ್ಸಲ್ಲಿ ಇಡಬೇಕು, ಮನಸ್ಸನ್ನ ಅವನಲ್ಲಿ ಇಡಬೇಕು ನಾವು. ಸೊ ಮನಸ್ಸಲ್ಲಿ ಹೃದಯದಲ್ಲಿ ನಾವು ಇಡಬೇಕು. ಏಕಾದಶ ಸ್ಥಾನ ಆತ್ಮದೊಳಗಿಟ್ಟು, ಆತ್ಮದಲ್ಲಿ ಮನಸ್ಸಲ್ಲಿ ಇಟ್ಟು, ಏಕಾದಶ ಸ್ಥಾನ ಆತ್ಮದೊಳಗಿಟ್ಟು ಆದರದಿ ಸಂಸ್ಕೃತಿ ಪರಿಗೆ. ಆದರ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆದರ ಅಂದ್ರೆ ನಾವು ಹಿಂದೆನೂ ನೋಡಿದ್ದೀವಿ, ಆದರ ಅಂದ್ರೆ ಭಜನ ಭಕ್ತಿ ಈಗೆಲ್ಲ ನಾವು ನೋಡಿದ್ದೀವಿ. ಬಟ್ ಇಲ್ಲಿ ಆದರ ಅಂಬೋದು ಧ್ಯಾನ. ಇಲ್ಲಿ ಆದರ ಅಂಬೋ ಶಬ್ದಕ್ಕೆ ಧ್ಯಾನದಲ್ಲಿ ಇಟ್ಟು ಅಂದ್ರೆ ಇದು ದೇವತೆಗಳೆಲ್ಲ ಮಾಡ್ತಾರ, ಜ್ಞಾನಿಗಳು ಮಾಡ್ತಾರ, ಅದನ್ನ ಹೇಳಕ್ಕೆ ಇಲ್ಲಿ ಹೊರಟಿಲ್ಲ. ಅವರು ಯೋಗಿಗಳು ಏನು ಮಾಡ್ತಾರೋ ದಟ್ ಈಸ್ ಅವರ್ ಗೋಲ್ ಆಗತ್ತೆ. ಸೊ ನಾವು ಒಂದು ದಿವಸದಲ್ಲಿ 1 ನಿಮಿಷ, 30 ಸೆಕೆಂಡ್ಸ್, ವಾಟ್ ಎವರ್ ನೀವು ಅದು ಧ್ಯಾನ ಮಾಡಿದ್ರೆ ದಟ್ ಯು ಆಲ್ಸೋ ಗೆಟ್, ವಿ ಆಲ್ಸೋ ಗೆಟ್ ಪ್ರೊಟೆಕ್ಷನ್. ನಮಗೇನೋ ಈ ಫಲ ಸಿಕ್ಕತ್ತೆ, ಯಥಾಯೋಗ್ಯವಾಗಿ ನಮಗೆ ಫಲ ಸಿಕ್ಕೇ ಸಿಗತ್ತೆ. ಸೊ ಆದ್ರೆ ಧ್ಯಾನದಲ್ಲಿ ಇಟ್ಟು, ಏಕಾದಶ ಆತ್ಮದೊಳಗೆ ಇಟ್ಟು ಆದರದಿ, ಆದರದಿಂದ ಆ ಧ್ಯಾನ ರೂಪವಾಗ ಸಂಸ್ತುತಿಸಿ ಹಿಗ್ಗುವರಿಗೆ ಸಂಸ್ತುತಿಸಿ. ಸ್ತುತಿ ಮಾಡೋದಂದ್ರೆ ಏನು? ಸ್ತುತಿ ಮಾಡೋದಂದ್ರೆ ನಾವು ನೋಡಿ, ಸ್ತುತಿ ಮಾಡೋದಂದ್ರೆ ಏನು ಅಂದ್ರೆ ಲೌಕಿಕದಲ್ಲಿ ಬಳಸುವಂತ ಸ್ತುತಿ ಇಲ್ಲ. ಸ್ತುತಿ ಅದನ್ನ ನಾವು ಹೇಳ್ತೀವಲ್ಲ ವಾಯುಸ್ತುತಿ ಹೀಗೆಲ್ಲ ಹೇಳುವಾಗ ಏನ್ ಹೇಳ್ತೀವಿ? ಸ್ತುತಿ ಅಂದ್ರೆ ಅಲ್ಲಿ ಏನರ್ಥ ಅಂದ್ರೆ ಗುಣನಿಷ್ಠ ಗುಣಾಭಿಧಾನಂ ಅಂದ್ರೆ ಗುಣನಿಷ್ಠ ಗುಣ ಯಾವ ಗುಣ ಇದೆಯೋ, ಯಾರಲ್ಲಿ ಯಾವ ಗುಣ ಇದೆಯೋ ಅದನ್ನ ಹೇಳೋದು, ಆ ಗುಣಗಳನ್ನ ಹೇಳೋದನ್ನ, ಇರುವಂತ ಗುಣಗಳು, ಇಲ್ಲದ ಗುಣ ಅಲ್ಲ, ಇರುವಂತ ಗುಣಗಳನ್ನ ಹೇಳೋದು ಸ್ತುತಿ ಅಂತ ಆಗತ್ತೆ. ಸೊ ಹಾಗೆ ಸ್ತುತಿ. ಸೊ ಸಂಸ್ತುತಿ ಅಂದ್ರೆ ಏನು? ಸಂಸ್ತುತಿ ಅಂತ ಬಂದಾಗ ಸಂಭವ ಉಪಸರ್ಗ ಒಂದು, ಅದು ಯಾವುದನ್ನ ಹೇಳತ್ತಂದ್ರೆ ಪರಿಚಯ, ಗೊತ್ತಿದ್ದು, ಗೊತ್ತಿರಬೇಕು. ಸಂಸ್ತುತಿ ಮಾಡಬೇಕು, ಸ್ತುತಿ ಮಾಡಬೇಕು ಅಂದ್ರೆ ದೇವರ ಗುಣಗಳು ಒಂದು ಪಟ್ಟಿ ಕೊಟ್ಟುಬಿಟ್ಟು ಅದನ್ನ ಹೇಳೋದು ಸ್ತುತಿ ಆಗ್ಬಿಡತ್ತೆ. ಯಾರೋ ಹೇಳಿದಾರೆ ದೇವರಿಗೆ ಇಂತಹ ಗುಣಗಳು ಇದೆ ಅಂತ ಹೇಳಿದಾರೆ, ನಾವು ಹೇಳೋದು ಸಂಸ್ಕೃತಿ ಅಂತ ಹೇಳುವಾಗ ತಿಳ್ಕೊಂಡು, ಸರಿಯಾಗಿ ತಿಳ್ಕೊಂಡು, ಹೀಗೆ 9th ಸಂಧಿಯಲ್ಲಿ ಬಂದ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಯಥಾಯೋಗ್ಯವಾಗಿ ಏನೋ ಕಿವಿಲಿ ಬಿದ್ದಿದೆ, ಕೇಳಿದ್ದೀವಿ, ಓದಿದ್ದೀವಿ, ಏನೋ ಕಿಂಚಿತ್ ಅರ್ಥ ಆಗಿದೆ, ಅದನ್ನ ಇಟ್ಟುಕೊಂಡು ಸ್ತುತಿ ಮಾಡೋದು. ಅದನ್ನ ಸ್ತುತಿ ಮಾಡೋದು ಅಂದ್ರೆ ಅವನಲ್ಲಿ ಇರುವಂತಹ ಗುಣಗಳನ್ನ ತಿಳ್ಕೊಂಡು ಮಾಡೋದಾಗತ್ತೆ. ಸೊ ಹೀಗೆ ಸಂಸ್ತುತಿಸುವವರಿಗೆ ಏನಾಗತ್ತೆ? ಸ್ತುತಿಸಿ ಹಿಗ್ಗುವರಿಗೆ. ಆ ಹಿಗ್ಗುವರಿಗೆ ಎಂಬುದು ಹೇಗೆ ಎಲ್ಲಿ ಬರುತ್ತೆ ಅಂದ್ರೆ ಅದು ಇನ್ನು ಸ್ವಲ್ಪ ಸಾಧನೆ ಆಗ್ಬೇಕು. ಹಿಗ್ಗೋದು ಅಂದ್ರೆ ಯಾವಾಗ ಬರುತ್ತೆ ಅಂದ್ರೆ ಈ ಭಗವಂತ ನಾವು ಸುಮ್ಮನೆ ಇವಾಗೆಲ್ಲ ನಾವು ಮಾಡೋ ಧ್ಯಾನ ಹತ್ತತ್ತು ಹೇಳ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಬಟ್ ಆಕ್ಚುಲಿ ನಾವು ಪೂರ್ತಿ ಮಾಡಬೇಕು ಅಂದ್ರೆ ಒಂದು ಜಪ ಮಾಡಬೇಕು, ದೇವರನ್ನ ಚಿಂತನೆ ಮಾಡುವಾಗ ಅಲ್ಲಿ ಯು ಪಾಸ್ ಇಟ್, ಸಮಟೈಮ್ಸ್ ಯು ವಿಲ್ ಪಾಸ್ ಇಟ್, ಟಕ 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 ಅಂತ ಹೇಳೋದಿಲ್ಲ, ತಿಳ್ಕೊಳ್ತಾ ಹೋದ್ರೆ ಅಲ್ಲಿ ನೋಡ್ಲಕ್ಕೆ ನಾವು ಶುರು ಮಾಡಿದ್ರೆ, ಹೃದಯದಲ್ಲಿ ದೇವರನ್ನ ನೋಡ್ಲಕ್ಕೆ ಶುರು ಮಾಡಿದ್ರೆ ಅಲ್ಲಿ ಅವನ ಗುಣಗಳನ್ನ ಒಂದು ಕರುಣಾಳು, ನಾವು ಗೃಣಿನಂತನೇ ಇಟ್ಕೊಂಡ್ ಬಿಡ್ತೀವಿ, ಗೃಣಿ ಅವನು ಕರುಣಾಳು ಅಂತ ಚಿಂತನೆ ಮಾಡಿದಾಗ ಈ ಪಾಸಿಟ್ ಅಂಡ್ ವಿ ರಿಕಲೆಕ್ಟ್ ಅವನ ಕರುಣ ಎಂತದ್ದು ನಮ್ ನಮ್ಮ ಜೀವನದಲ್ಲಿ, ಈ ಜನ್ಮದಲ್ಲಿ ಆದಂತ ನಮ್ಗೆ ದೇವರ ಕರುಣ ಇನ್ ಸೋ ಮೆನಿ ವೇಸ್ ಯು ರಿಕಲೆಕ್ಟ್ ಇಟ್. ಹಾಗೆ ಮಾಡಿದಾಗೆ ನಾವು ಚಿಂತನೆ, ದೇವರು ಎಷ್ಟು ಮಾಡಿದ್ದಾನಂದ್ರೆ ನಮ್ಮ ಒಳಗೆ 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 ಒಂದು ಸಿಕ್ಕುತ್ತೀವಿ ನಾವು, ಆನಂದ ಬರ್ತದೆ. ದೇವರು ಎಷ್ಟು ಆಲ್ ಲಾಸ್ಟ್ ಆಲ್ ಹೋಪ್ಸ್ ಅಂಡ್ ಎವ್ರಿಥಿಂಗ್, ದೇವರು ಎಂತ ಮಾಡಿದ್ದಾನಂದ್ರೆ ಒಳಗೆ ಒಳಗೆ ಅಂತ ಸಿಗ್ತೀವಿ ನಾವು. ಅದನ್ನ ಹೇಳ್ತಾರೆ ಅವರು, ಆತ್ಮದೊಳಗಿಟ್ಟು ಆದರದಿ ಅಂದ್ರೆ ಧ್ಯಾನದಿಂದ ಸಂ ಚೆನ್ನಾಗಿ 9th ಸಂಧಿಯಲ್ಲಿ ಬಂದಂತೆ ತಿಳ್ಕೊಂಡು, 9th ಸಂಧಿಯಲ್ಲಿ ಪೂರ್ತಿ ತುಂಬಾ ಬಂದಿದೆ ಏನಂತ ಇಟ್ಕೊಳ್ಳೋದು ನೆನಪೇ ಬರಲ್ಲ ಅಂದ್ರೆ ತಿರ್ಗಾ ಇಟ್ಕೊಳ್ಳೋದು ನಾವು ಒಂದು ಜೀವ ಅಂಬೋದು ಒಂದು ಅಣು, ಅದನ್ನೇ ಸ್ಟಾರ್ಟಿಂಗ್. ನಾನು ಏನು ಇಲ್ಲದ ಒಂದು ಅಣು ಮಾತ್ರ ಜೀವಕ್ಕೆ ದೇವರು ಎಷ್ಟು ಪಾರ ಮಾಡಿದೆ, ಎಷ್ಟೆಲ್ಲ ಮಾಡಿ. ಸೊ ಆ ಒಂದು ಸಂ ಅದು ಒಂದು ತಿಳ್ಕೊಂಡ್ರೆ ಆಯ್ತು, ಸಂಸ್ತುತಿಸಿ ಅವನ ಅಧೀನವಾಗಿದ್ದೀವಿ ಎಂಬುದು ತಿಳ್ಕೊಂಡು ಅವನಿಗೆಲ್ಲ ಯಾರು ಅವನು ಕರ್ಕೊಂಡು ಹೋಗ್ತಾ ಇದ್ದಾನೆ ನಮ್ಮನ್ನ. ಸೊ ಸಂಸ್ತುತಿಸಿ ಹಿಗ್ಗುವರಿಗೆ, ಆವಾಗ ಹಿಗ್ಗೋದು ಅಂಬೋದಾಗತ್ತೆ. ಹಿಗ್ಗಿದವರಿಗೆ ಈ ನವಗ್ರಹವು ಅಂತ ಹೇಳ್ತಾರೆ. ಆ ನವಗ್ರಹ ಎಲ್ಲ ಎಲ್ಲಿದೆ, ಎಲ್ಲೋ ಇರುವಂತ ನಾವು ಹೇಳ್ತೀವಲ್ಲ ಆ ಗ್ರಹ ಇಲ್ಲಿ ಇದೆ ಅಂದ್ರೆ ಪಂಚಮಸ್ಕಂದ ಓದುವಾಗ ಒಂದೊಂದು ಗ್ರಹಗಳು. ಗ್ರಹ ಅಂದ್ರೆ ಇಲ್ಲಿ ಇಲ್ಲಿ ಗ್ರಹ ಅಂದ್ರೆ ಯು ಶುಡ್ ನಾಟ್ ಟ್ರಾನ್ಸ್ಲೇಟ್ ಎಸ್ ಪ್ಲಾನೆಟ್ಸ್ ಆ ತರ ಎಲ್ಲ ಟ್ರಾನ್ಸ್ಲೇಟ್ ಮಾಡಬಾರ್ದು. ಇಲ್ಲಿ ಗ್ರಹ ಅಂಬೋ ಶಬ್ದ, ಆ ಶಬ್ದ ಏನ್ ಹೇಳ್ತಾರೆ, ನಮ್ಮನ್ನ ದ ಒನ್ಸ್ ದಟ್ ಹ್ಯಾವ್ ಇನ್ಫ್ಲೂಯೆನ್ಸ್ ಆನ್ ಅಸ್ ಇನ್ ಮೆನಿ ವೇ. ಸೈನ್ಸ್ ನೋಡಿದ್ರೆ ಅದು ದ ಇನ್ಫ್ಲೂಯೆನ್ಸ್ ಆಗುತ್ತೆ, ಮೂನು ಸೊನ್ನೆ ಎಲ್ಲ ಇನ್ಫ್ಲೂಯೆನ್ಸ್ ಆಗುತ್ತೆ. ಹಾಗೆ ದಟ್ ವಿಚ್ ಇನ್ಫ್ಲೂಯೆನ್ಸ್ ದಟ್ ವಿಚ್ ಹ್ಯಾವ್ ಇನ್ಫ್ಲೂಯೆನ್ಸ್ ಆನ್ ಅಸ್. ಸೊ ನಾವು ಚಕ್ರಾಬ್ಜಿ ಮಂಡಲದಲ್ಲಿ ನೀವು ಅಲ್ಲೇ ನೋಡಿದ್ರೆ ಆ ಒಂದು ಐದನೇ ವಲಯ ತೊಕ್ಕಳಿನ ನಾಲ್ಕಾದ ಮೇಲೆ ಐದನೇ ವಲಯ ಇಟ್ಕೊಂಡ್ರೆ ಈಸಿಯರ್ ಆಗ್ಬಿಡತ್ತೆ ನಮ್ಗೆ ಈ ಪದ್ಯಕ್ಕೆ. ಐದನೇ ವಲಯಕ್ಕೆ ನೀವು ಬಂದಾಗ ಅಲ್ಲಿ ನವಗ್ರಹಗಳು ಬರುತ್ತೆ, ನವಗ್ರಹಗಳನ್ನ ಹಾಕಿರ್ತಾರೆ, ಶನಿ ರಾಹು ಕೇತು ರಾಹು ಮತ್ತು ಕುಜ ಮತ್ತು ಗುರು, ಮತ್ತು ಕೆಳಗೆ ಬಂದ್ರೆ ಅಲ್ಲಿ ಚಂದ್ರ ಮತ್ತು ಬುಧ, ಆಮೇಲೆ ಡೀಪ್ ಡೌನ್ ಶುಕ್ರ. ಸೊ ಹೀಗೆ ಅಲ್ಲಿ ನೋಡಿದ ನೀವು ಎಂಟು ದಳಗಳಲ್ಲಿ, ಎಂಟು ದಳಗಳಲ್ಲಿ ಇವಾಗ ವಾಸ ನಮ್ಗೆ, ಎಂಟು ದಳಗಳಲ್ಲಿ ದಿಗ್ದೇವತೆಗಳು ಅದೆಲ್ಲಾನು ಇಟ್ಕೊಂಡಿವಿ, ಇದನ್ನು ಇಟ್ಕೊಂಡಿದ್ದಾರೆ ಚಕ್ರಾಬ್ಜ ಮಂಡಲದಲ್ಲಿ. ಸೊ ಅದು ಯಾಕೆಂದ್ರೆ ಈ ನವಗ್ರಹಗಳು ಅಲ್ಲಿ ಎಂಟೇ ಆಗಿರ್ತಲ್ಲ ಅಂದ್ರೆ ನಾವು ಎಲ್ಲದಕ್ಕಿಂತ ಸೂರ್ಯ ಅಂಬೋದು ಸೆಂಟರ್ಲಿ ಇಟ್ಕೊಂಡು ಬಿಟ್ಟಿವಿ. ಸೊ ಅದನ್ನ ಅಲ್ಲಿ ಸೇರ್ಸ್ಕೋಬೇಕು. ಸೊ ಹೀಗೆ ಈ ನವಗ್ರಹ ಇಲ್ಲಿ ನಾವು ಕಾಣ್ತಾ ಇದ್ದೀವಿಲ್ಲ ಧ್ಯಾನದಲ್ಲಿ, ಇಲ್ಲಿ ಸುತ್ತಿ ದೇವತೆಗಳ ಈ ನವಗ್ರಹವು ಅಂತ ಹೇಳ್ತಾರೆ. ಇಲ್ಲಿ ಹೇಳುವಾಗ ಇನ್ನೊಂದು ವಿಷಯವು ಹೇಳ್ತಾರೆ, ಈ ನವಗ್ರಹ ಮತ್ತು ಆದಿತೇಯರು ಅಂತ ಇಲ್ಲಿ ಆದಿತೇಯರನ್ನು ಹೇಳ್ತಾ ಇದ್ರು. ಆದಿತೇಯರು ಅಂದ್ರೆ ಇಲ್ಲಿ ದ್ವಾದಶ ಆದಿತ್ಯರು ಅಂದ್ರೆ ಆ ದ್ವಾದಶ ಆದಿತ್ಯರು ನೀವು ಇಟ್ಕೋಬಹುದು, ಬಟ್ ಇಲ್ಲಿ ದ್ವಾದಶ ಆದಿತ್ಯರು ಅಂತ ನೀವು ಇಟ್ಟುಕೊಂಡ್ರೆ ಏನಾಗತ್ತೆ ಅಂದ್ರೆ ಸೀಮಿತ ಆಗ್ಬಿಡತ್ತೆ, ಒಂದೊಂದು ತಿಂಗಳಿಗೆ ಬರುವಂತ ಆದಿತ್ಯ ಮಕ್ಕಳು ಅಂತ ಆಗ್ಬಿಡುತ್ತೆ. ಹಾಗೆ ತಿಳ್ಕೊಳ್ಳದೆ ಆದಿತ್ಯ ಎಂಬ ಶಬ್ದದಿಂದ ಆದಿಯಲ್ಲಿ ಆ ಒಂದು ವಿಶೇಷಾರ್ಥವನ್ನ ತಗೊಂಡು ಆದಿತ್ಯ ಅಂದ್ರೆ ಆದಿಯಲ್ಲಿ ಆದಿತ್ಯ ಅಂತ ಬಿಡಿಸ್ಬೇಕು. ಇಲ್ಲಿ ಆದಿ ಅಂದ್ರೆ ಆದಿಕಾಲ, ಯಾವ ಆದಿಕಾಲ, ಈ ಬ್ರಹ್ಮಾಂಡ ಈ ಪಿಂಡಾಂಡ ಸೃಷ್ಟಿಯಾಗಲಿಕ್ಕೆ ಮುಂಚೆನೆ ಅಂದ್ರೆ ಆ ಒಂದು ಸ್ವರ್ಗ ಸ್ವರ್ಗ ಅಂತ ಹೇಳುವಾಗ ಈ ಬ್ರಹ್ಮಾಂಡ ಸೃಷ್ಟಿ ಆಗಲಿಕ್ಕೆ, ಈ ಟ್ಯಾಂಜಿಬಲ್ ಈ ನೋಡುವಂತ ಈ ಒಂದು ಬ್ರಹ್ಮಾಂಡ ಸೃಷ್ಟಿ ಆಗಲಿಕ್ಕೆ ಮುಂಚೆನೆ ಸೃಷ್ಟಿಯಾದ ಆದಿಯಲ್ಲಿ. ಹಾಗೆ ಆದಿತ್ಯ ಅಂದ್ರೆ ಇರುವುದು, ಆದಿಯಲ್ಲಿ ಇದ್ದವರು ಆದಿತ್ಯ ಅಂತ ಅವರಿಗೆ ದೇವತೆಗಳು ಅಂತ ಇಲ್ಲಿ ಪೂರ್ತಿ ಇಟ್ಕೊಳ್ಳೋದು. ಸೊ ದೇವತೆಗಳನ್ನ ಇಲ್ಲಿ ಇಲ್ಲಿ ನಾವು ಪೂರ್ತಿ ಆಗಿಟ್ಟು ಎಲ್ಲಿ ನಾವು ಇಟ್ಟುಕೊಳ್ಳೋದು ಇಲ್ಲಿ ಅಂದ್ರೆ ಅಲ್ಲೇ ಬರುತ್ತೆ ನಮ್ಗೆ. ಅಲ್ಲಿ ಏನ್ ಬರುತ್ತೆ, ನೀವು ಆರನೇ ಐದನೇ ವಲಯ ತಕೊಂಡ್ರೆ, ನೀವು ಹೊರಗಿಂದ ಬಂದಾಗ ಐದನೇ ವಲಯ ತಕೊಂಡ್ರೆ ಏನಾಗತ್ತೆ ಅಂದ್ರೆ ಅಲ್ಲಿ ನವಗ್ರಹ ಹಾಕಿ ಆಮೇಲೆ ಅಲ್ಲಿ ನೋಡಿದ್ರೆ ಎಂಟು ಬಂದಿದಲ್ಲ ಅಲ್ಲಿ ವಿಶ್ವತೈಸ ಪ್ರಾಜ್ಞೆ ಅದೆಲ್ಲ ಹಾಕುವಾಗ ಅಲ್ಲಿ ಒಂದೊಂದಿನ ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಎಲ್ಲಾ ಕಂಪ್ಲೀಟ್ ದೇವತೆಗಳು ಬಂದ್ಬಿಡ್ತಾರೆ, ಕಂಪ್ಲೀಟ್ ಆಗಿ ಎಲ್ಲಾ ದೇವತೆಗಳನ್ನು ಬಂದ್ಬಿಡ್ತಾರೆ ಅಲ್ಲಿ ನಿಮ್ಗೆ. ಯಾಕೆಂದ್ರೆ ಪಂಚ ಜ್ಞಾನೇಂದ್ರಿಯ ಫಸ್ಟ್ ಬರೋದು, ವೇದ ಕಾಲ ವ್ಯಾಕೃತ ಆಕಾಶ ಬರುತ್ತೆ, ಆಮೇಲೆ ಪಂಚಭೂತಗಳು ಪಂಚ ಜ್ಞಾನೇಂದ್ರಿಯಗಳು ಹೀಗೆ ಎಲ್ಲವೂ ನಿಮ್ಗೆ ಕಂಪ್ಲೀಟ್ ಆಗಿ ಬಂದ್ಬಿಡುತ್ತೆ. ಸೊ ಅದು ಯಾವುದು ಇಲ್ಲಿ ಜಡ ಅಲ್ಲ, ಎಲ್ಲಾ ದೇವತೆಗಳೆಲ್ಲ ಒಳಗೆ ನಿಂತಿದ್ದಾರೆ. ಸೊ ಹೀಗೆ ಈ ನವಗ್ರಹ ಅದೇ ಇದ್ರಲ್ಲಿ ಈ ನವಗ್ರಹವೂ ಇದೆ, ಆದಿತ್ಯರು ದೇವತೆಗಳು ಇದ್ದಾರೆ. ಅಥವಾ ನೀವು ಅಲ್ಲಿ ಸೂರ್ಯಮಂಡಲ, ನಾವು ಸೂರ್ಯಮಂಡಲ ತಗೊಂಡಿದ್ದೀವಿ, ಸೂರ್ಯಮಂಡಲ ಪೀಠವಾಗಿದೆಲ್ಲ ಅಲ್ಲಿ ಪೀಠವಾಗಿ ಸೂರ್ಯಮಂಡಲ ಅಲ್ಲಿ ಇರುವಂತ ಆದಿತ್ಯರು ದ್ವಾದಶ ಅರ್ಕ ಮಂಡಲವು ಅಂತ ಅಲ್ಲಿ ಹೇಳಿದ್ದಾರೆ. ಸೊ ಅದು ಇಟ್ಕೋಬಹುದು, ಬಟ್ ಯು ಕೀಪ್ ಅ ಹೈಯರ್ ಒನ್ ಲೋವರ್ ಒನ್ಸ್ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡ್ತಾರೆ. ಸೊ ಹೀಗೆ ಈ ನವಗ್ರಹವು ಆದಿತ್ಯರು ಸಂತತ. ಸೊ ಯಾವಾಗಲೂ ಹೀಗೆ ಮಾಡುವವರಿಗೆ ಸಂತತವಾಗಿ ಇಲ್ಲಿ ಹೇಳುವಾಗ ಇನ್ನೊಂದು ವಿಷಯ ಹೇಳ್ತಾರೆ ಏನಂದ್ರೆ, ಇಲ್ಲಿ ಸೂರ್ಯ ಚಂದ್ರ ಅದೆಲ್ಲ ಎಲ್ಲಾ ದೇವತೆಗಳು ಇಲ್ಲಿ ಇದ್ದಾರಲ್ಲ, ಈ ದೇವತೆಗಳು ಇಲ್ಲಿ ನೋಡಿದ್ವಿ ಒಂದು ಐ ಥಿಂಕ್ ಜಸ್ಟ್ ಕ್ಲಾರಿಫೈ ಮಾಡ್ತೀನಿ, ದೇವತೆಗಳ ಅವತಾರಗಳು, ದೇವತೆಗಳ ಅವತಾರ ರೂಪ ಅಲ್ಲಿ ಮಾಡುವಂತ ಅವರ ಕಾರ್ಯಗಳು, ಅವರು ಇತರ ಒಂದು ಅಂಶ ಆವೇಶ ರೂಪದಿಂದ ಮಾಡೋ ಕಾರ್ಯಗಳು ಅದು ಬೇರೆ. ಇಲ್ಲಿ ಒಳಗೆ ಇದ್ದು ಇಲ್ಲಿ ಮಾಡುವಂತ ದೇವತೆಗಳ ಬಗ್ಗೆ ಯಜ್ಞ ಸೃಷ್ಟಿಯಲ್ಲಿ ಎಲ್ರಿಗೂ ಅವರು ಯಜ್ಞಾಭಿಮಾನಿ ದೇವತೆಗಳನ್ನ ಸೃಷ್ಟಿ ಮಾಡಿದ ಇಂದ್ರನಿಂದ ರುದ್ರದೇವರು ತಮಗೆ ಕೆಳಗೆ ಇರುವಂತ ಇಂದ್ರ ಪ್ಲಸ್ ಯಜ್ಞಾಭಿಮಾನಿ ದೇವತೆಗಳಿಗೆ ಮಾಡಿದ್ದ ಅಂತ ಸ್ಥೂಲವಾಗಿ ಹೇಳ್ತಾರೆ. ಸೊ ಇಲ್ಲಿ ಬರುವವರು ಎಲ್ಲರೂ ಯಜ್ಞಾಭಿಮಾನಿ, ಯಜ್ಞ ಯಾಗ ಮಾಡುವಾಗ ಅಲ್ಲಿ ಇರುವಂತ ಅಭಿಮಾನಿ ದೇವತೆಗಳಾಗ್ತಾರೆ ಇಲ್ಲಿ. ಅದಕ್ಕೆ ನಾವು ನವಗ್ರಹ ಮಂಡಲ ಎಲ್ಲ ಮಿಡಿಸುವಾಗ, ನವಗ್ರಹ ಪೂಜೆ ಅಂತ ಮಾಡುವಾಗ, ಇದೆಲ್ಲ ಯಜ್ಞ ಹೋಮಗಳಲ್ಲಿ ಮಾಡುವಂತ ಇಲ್ಲಿ ಇರುವಂತ ದೇವತೆಗಳು ಯಾವತ್ತು ಇವ್ರಿಗೆ ಈ ದೇವತೆಗಳಿಗೆ ಆ ಒಂದು ದೈತ್ಯರ ಕಾಟ, ನಾವು ಪೂಜೆ ಮಾಡುವಾಗ ಕಲಿ ಬಂದು ಇವನ್ನ ಹಿಡಿಯೋದು, ಇದೆಲ್ಲ ಇದು ಇಲ್ಲಿ ಒಳಗೆ ಯಾವುದೂ ಆಗೋದಿಲ್ಲ. ಯಾಕೆ ಅಂತಲೂ ಅಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಈ ನವಗ್ರಹವು ಆದಿತೇಯರು ಸಂತತ ಆದಿ ವ್ಯಾಧಿಗಳ ಪರಿಹರಿಸುವರು. ಅಂದ್ರೆ ಈ ದೇವತೆಗಳು ಏನ್ ಮಾಡ್ತಾರ, ಈ ನವಗ್ರಹವು ಈ ದೇವತೆಗಳು ಎಲ್ಲರೂ ಸಂತತವಾಗ ಆದಿ ವ್ಯಾಧಿಗಳನ್ನ ಪರಿಹರಿಸುತ್ತ ಪರಿಹರಿಸ್ತಾರೆ. ನಮಗೆ ಬರುವಂತ ಈ ಮನಸ್ಸಿಗೆ ಬರುವಂತ ಕಾಯಿಲೆಗಳು, ಏನೇನು ವ್ಯಥೆಗಳು, ದುಃಖಗಳು, ಇದನ್ನೂ ಪರಿಹಾರ ಮಾಡಿ ನಮ್ಮ ದೇಹಕ್ಕೆ, ಅಂದ್ರೆ ಇದು ನಾವು ಈ ತರ ಒಂದು ದಿವಸ ಏನಾರು ಒಂದು ಹೊತ್ತು ಕೂತ್ಕೊಂಡು ಇದು ಮಾಡಿದ್ರೆ ನಮ್ಗೆ ವ್ಯಾಧಿನೇ ಬಾರದೆ ಹೋಗತ್ತ ಅಂದ್ರೆ ಅದು ಇಲ್ಲ ತಾತ್ಪರ್ಯ. ವ್ಯಾಧಿ ಎಂಬುದು ದೇಹ ಅಂತ ಆದ ಮೇಲೆ ಅದು ಬೆಳೆಯುವಾಗ ವ್ಯಾಧಿಗಳು ಬಂದೇ ಬರತ್ತ, ಅದು ನಮ್ಮ ಕರ್ಮದಿಂದ ಬರತ್ತ, ದೇ ಕೆನಾಟ್ ಓವರ್ ರೈಟ್. ವ್ಯಾಧಿ ಬಂದಾಗಲೂ ದೇವರನ್ನ ಮರೆಯೋದಿಲ್ಲ, ದೇವರನ್ನ ಮರೆಯೋದಿಲ್ಲ ಮತ್ತು ದೇವರನ್ನ ನಿಂದೆ ಮಾಡೋದಿಲ್ಲ. ಇದು ಒಂದು ತಪಸ್ಸು ಅಂತ ತಪ್ಪದ ದೇವ್ರು ಟೇಕ್ ಕೇರ್, ಅದಕ್ಕಿಂತ ಡಾಕ್ಟರ್ ಹತ್ರ ಹೋಗಬಾರದು ಅಂತ ಅರ್ಥ ಅಲ್ಲ. ನಾವು ಏನೇನ್ ಮಾಡ್ಬೇಕು ಎಲ್ಲವೂ ಮಾಡಬೇಕು, ಪ್ಲಸ್ ಹೌ ಯು ಟೇಕ್ ಇಟ್. ಸೊ ನಿಮ್ಗೆ ಆ ಮನಶಾಂತ ಅದಕ್ಕೆ ಮತ್ತು ವ್ಯಾಧಿ ಆದಿ ವ್ಯಾಧಿ ಅಂತ ಹೇಳಿದ್ದಾರೆ. ಸೊ ಈ ವ್ಯಾಧಿಗಳು ಬರುವ ಮೂಲಕವಾಗಿ ನಮ್ಗೆ ಭಯ, ಶೋಕ, ದುಃಖ, ದುಃಖದಿಂದ ಅಜ್ಞಾನ ಎಲ್ಲ ಬಂದು ದೇವರನ್ನ ಬೈಯೋದು, ದೇವರನ್ನ ಮರೆಯೋದು, ಇದೆಲ್ಲ ಮನಸ್ಸಲ್ಲಿ ಆಗುವಂತ ಕಾರ್ಯ. ಸೊ ಇದೇ ಹೋಗತ್ತೆ. ಸೊ ಹಾಗೆ ಬಾರದಂತೆ ರಕ್ಷಣೆ ಮಾಡ್ತಾರೆ ಆದಿ ಸಂತತ ಆದಿ ವ್ಯಾಧಿಗಳ ಪರಿಹರಿಸೋದು ಮಾತ್ರ ಅಲ್ಲ, ಅವರನ್ನು ಕಾದುಕೊಂಡಿದರು. ಸೊ ಯೋಗಕ್ಷೇಮ ಅಂತ ಹೇಳಿದಂತೆ ದೇವತೆಗಳು ನಮ್ಗೆ ಇದನ್ನು ಮಾಡಿ ನಮ್ಮನ್ನ ದೈತ್ಯರಿಂದ ರಕ್ಷಣೆ ಮಾಡುತ್ತಾ ಇರ್ತಾರೆ. ರಕ್ಷಣೆ ಅಂದ್ರೆ ದೇವರ ರಕ್ಷಣೆ ಅಪಜಯ ಇಲ್ಲ ಅಂತ ಪ್ರಶ್ನೆ ಪದ್ಯದಲ್ಲಿ ಹೇಳಿ ಇಲ್ಲಿ ರಕ್ಷಣೆ ಸಿಕ್ಕತ್ತ ನಮ್ಗೆ, ಆದಿ ವ್ಯಾಧಿ ಏನು ಹೋಗತ್ತೆ ಮತ್ತು ಮೋರ್ ದನ್ ದಟ್ ಆ ರಕ್ಷಣೆ ನಮ್ಗೆ ಸಿಕ್ಕತ್ತ ಅಂತ ಹೇಳ್ತಾರೆ. ಕಾದುಕೊಂಡಿ ಸರ್ ಎಲ್ಲರೊಂದಾಗಿ, ಎಲ್ಲರೂ ಒಂದಾಗಿ ಅಂತ ಹೇಳ್ತಾರೆ. ಇದು ಯಾಕೆ ಹೇಳ್ತಾ ಇದ್ದಾರೆ, ಎಲ್ಲರೂ ಒಂದಾಗಿ ಎಲ್ಲರೂ ಕೂಡಿಕೊಂಡು ಮಾಡ್ತಾರೆ, ಇದು ಅರ್ಥ ಆಗತ್ತೆ. ಇದು ಮಾತ್ರ ಅಲ್ಲ, ಕೆಲವೊಮ್ಮೆ ನಾವು ಕಥೆಗಳನ್ನ ಓದಿದಾಗೆ ಆ ವಿಶ್ವಾಮಿತ್ರ ಆ ಒಂದು ಇದು ಸತ್ಯ ಹರಿಶ್ಚಂದ್ರ ಈ ತರ ಎಲ್ಲ ಕಥೆ ಎಲ್ಲ ಕೇಳಿದಾಗ ಈ ದೇವತೆ ಇದು ಮಾಡ್ತಾನೆ, ಆ ದೇವತೆ ಅದು ಮಾಡ್ತಾನೆ. ಸೊ ಈ ದೇವತೆಗಳು ಒಬ್ರಿಗೊಬ್ರು ಆ ಒಂದು ಡಿಫ್ರೆಂಟ್ ಪೊಸಿಷನ್ ತಗೊಳ್ಳೋ ತರ ಹೀಗೆಲ್ಲ ನಮ್ಗೆ ಕಾಣಿಸುತ್ತೆ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ ದೇವತೆಗಳು, ಯಾವ ದೇವತೆಯು ಒಂದು ಕೆಲಸ ಮಾಡಿಸುವಾಗ ಇನ್ನೊಂದು ದೇವತೆ ಇಂಟರ್ವ್ಯೂನ್ ಆಗೋದೇ ಇಲ್ಲ, ಬಿಕಾಸ್ ಅದು ಭಗವಂತನ ಆಜ್ಞೆ ಅಂತ ಅವ್ರಿಗೆ ಗೊತ್ತು, ನಮ್ಮ ಕರ್ಮವನ್ನ ಗೊತ್ತು, ಅವರವರಿಗೆ ಏನೇನು ರೋಲ್ ಏನೇನು ಮಾಡ್ಬೇಕು ಅದನ್ನ ದೇವರು ಅವ್ರ ಮೂಲಕವಾಗಿ ಮಾಡ್ತಾರೆ. ದೇವತೆಗಳಿಗೆ ನಮ್ಮ ಕರ್ಮ ಹೇಗೆ ಹೋಗಬೇಕು ಏನು ಅಂತ ವಾಯುದೇವರು ಪ್ರೇರಣೆ ಕೊಡ್ತಾರೆ, ಅದಕ್ಕೆ ತಕ್ಕಂತೆ ಮಾಡ್ತಾರೆ. ಸೊ ಅದಕ್ಕೆ ಅವ್ರು ಎಲ್ಲರೂ ಒಂದ ಓ ಈ ದೇವರಿಗೆ ಈ ದೇವಸ್ಥಾನಕ್ಕೆ ಹೋದಾಗ ಆ ದೇವರು ಕೋಪ ಬಂದ್ಬಿಡತ್ತೋ, ಆ ಸ್ಕಂದನನ್ನ ಮಾಡೋವಾಗ ರುದ್ರ ದೇವರಿಗೆ ಕೋಪ ಬರುತ್ತೋ, ಇಲ್ಲ ಗಣಪತಿಗೆ ಕೋಪ ಬರುತ್ತೋ, ಹೀಗೆಲ್ಲ ಚಿಂತನೆ ಮಾಡ್ಲೇಬಾರ್ದು. ಎಲ್ಲಿ ಮಾಡಿದ್ನು ಸರ್ವಾತ್ಮ ಜ್ಞಾನ ಇಟ್ಟುಕೊಂಡು ಮಾಡಿದ್ರೆ ಎಲ್ಲವೂ ಸರಿ ಆಗ್ಬಿಡತ್ತೆ. ಸೊ ಅದಕ್ಕೆ ಹೇಳ್ತಾರೆ ಎಲ್ಲರೂ ಒಂದಾಗ ಹಾಗೆ ಅದು ಸಾಧ್ಯ ಅಂದ್ರೆ ಒಂದಾಗೆ ಈಶ ಆಜ್ಞೆ, ಅವರಿಗೆ ದೇವರ ಆಜ್ಞೆ ಇದೆ, ದೇವರು ಆಜ್ಞೆ ಕೊಟ್ಟಿದ್ದಾನೆ ಹೀಗೆ ಮಾಡಬೇಕು ಎಂಬುದಕ್ಕೆ. ಇದು ನಮ್ಗೆ ಆ ಉಪನಿಷತ್ಗಳಲ್ಲೇ ಇದು ಬರುತ್ತೆ. ಉಪನಿಷತ್ಗಳಲ್ಲಿ ಹೇಳುವಾಗ ಅಲ್ಲಿ ಕಠೋಪನಿಷತ್ಲಿ ಯಮಧರ್ಮನೇ ಅಲ್ಲಿ ಹೇಳ್ತಾನಂತೆ. ಹೇಗೆ ಅಂದ್ರೆ ಅಲ್ಲಿ ಹೇಳುವಂತ ಶಬ್ದ ಬಂದು ಭಯಾದಸ್ಯ ಅಗ್ನಿತಪತಿ, ಭಯಾತ್ ತಪತಿ ಸೂರ್ಯ, ಭಯಾತ್ ಇಂದ್ರಸ್ಯ ವಾಯುಸ್ಯ ಮೃತ್ಯು ಧಾವತಿ ಪಂಚಮಾಂತಿ. ಅಲ್ಲಿ ಹೇಳುವಾಗ ಭಯ ಆಗ್ತಂತ, ಭಯದಿಂದ ಅಂದ್ರೆ ಅವ್ರಿಗೆ ಭಯ ಬರುತ್ತೆ ಅಂತ ಅರ್ಥ ಅಲ್ಲ. ಅವ್ರಿಗೆ ಏನು ದೇವತೆಗಳು ಇಲ್ಲಿ ಏನ್ ಹೇಳ್ತಾರಂದ್ರೆ ಎಲ್ಲಾ ದೇವತೆಗಳು, ಯಾರ ದೇವತೆಗಳು ಇಲ್ಲಿ, ಅಗ್ನಿ ಆಗಲಿ ಮತ್ತು ಸೂರ್ಯನಾಗಲಿ ಚಂದ್ರನಾಗಲಿ, ಬೇಸಿಕಲಿ ಜೀವಕ್ಕೆ ನಾವು ಸಾಧನೆ ಮಾಡ್ಲಿಕ್ಕೆ ಇಲ್ಲಿ ಬದುಕಲಿಕ್ಕೆ ಕಾರಣ ಆದದ್ದು ಮೂರೇ, ಪ್ರಾಣ ದೇವರು ಇದ್ದಾರೆ ಪ್ಲಸ್ ಅದಾದ ಮೇಲೆ ನಮ್ಗೆ ಸೂರ್ಯ ಚಂದ್ರ ಅಗ್ನಿಗಳು ಮೂರು ಮುಖ್ಯ ಆಗತ್ತೆ. ಇದಾದ ಮೇಲೆ ಹೇಳ್ತಾರೆ ವಾಯು ಪ್ರಾಣದೇವರು ಮುಖ್ಯ ಆಗುತ್ತಾರೆ, ಆಮೇಲೆ ಮೃತ್ಯು ಸಾವು. ಮೃತ್ಯು ಅಂದ್ರೆ ಇಲ್ಲಿ ರುದ್ರದೇವರು. ಎಲ್ಲರೂ ಭಯದಿಂದ ಮಾಡ್ತಾರೆ, ಭಯದಿಂದ ಮಾಡ್ತಾರೆ. ಭಗವಂತನ ಭಯ ಅಂದ್ರೆ ಅಲ್ಲಿ ಭಯ ಅಂದ್ರೆ ಆ ಆಜ್ಞೆ, ದೇವರ ಆಜ್ಞೆಯನ್ನ ಅಪ್ಪಿ ತಪ್ಪಿ ಮೀರಬಾರದು ಅಂಬೋ ಒಂದು ಭಕ್ತಿಯಿಂದ ಮಾಡ್ತಾರೆ. ಭಯ ಇಲ್ಲ, ದೇವರು ಹ್ಯಾಸ್ ಗಿವನ್ ಮೀ ದಿಸ್ ಪೋರ್ಟ್ಫೋಲಿಯೋ, ಐ ಶುಡ್ ಡೂ ಇಟ್. ನಾವು ಶ್ರದ್ಧೆಯಿಂದ ಅವನೇ ಮಾಡಿಸ್ತಾನೆ, ನಮ್ಮ ಮೂಲಕವಾಗಿ ಅವನು ಮಾಡಿಸ್ತಾ ಇದ್ದಾನೆ. ಅಲ್ಲಿ ಆ ತಪ್ಪುಗಳು ಆಗೋದಿಲ್ಲ, ತಪ್ಪು ಆಗಬಾರದು ಅಂಬೋದು ಅವ್ರ ಪ್ರಾರ್ಥನೆ. ಯಾವಾಗ ತಪ್ಪಾಗತ್ತೆ, ನಾನು ಅಂತ ಬಂದ್ಬಿಟ್ರೆ, ಏ ನಾನೇ ಮಾಡ್ತೀನಿ ಅಂತ ಸೂರ್ಯನಿಗೆ ಬಂದ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಅವನಿಗೆ ಅಂತ ಬುದ್ಧಿ ಯಾವತ್ತು ಬರೋದಿಲ್ಲ. ಯಾಕೆ ಅಂದ್ರೆ ಅವನು ದೇವರನ್ನ ಈಶನ ಆಜ್ಞೆ ಅಂತ ಯಾವತ್ತು ತಿಳ್ಕೊಂಡಿರ್ತಾನೆ. ಸೊ ಹೀಗೆ ಆ ಒಂದು ಈಶನ ಆಜ್ಞೆಯಿಂದ ಎಲ್ಲರೂ ಮಾಡ್ತಾರ ಅಂತ ಹೇಳ್ತಾರೆ ಅಂಬಲ್ಲಿ. ಇಲ್ಲಿ ಕೃಷ್ಣಾರ್ಪಣ ಮಸ್ತು.